ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮ ಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮ ರುದ್ರೇಂದ್ರ ವಂದಿತಂ ಸ್ವಾಂತಸ್ಥಾನಂತ ಶಯ್ಯಾಯ ಪೂರ್ಣ ಜ್ಞಾನ ರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮುಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನ ಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಮುಖ ಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತ ಲೀಲಾಗೋಪಾಲ ಪಾಲಿತಾನ್ ವಿದ್ಯಾ ಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ನು. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನ ಇಷ್ಟದಾನ್ ಕಷ್ಟಹರ್ತೃನ್ನ ವಿದ್ಯಾಮಾನ್ಯಾನ್ ಮುನೀನ್. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋ ಬಿಂಬ ಸನ್ನಿಧೌ. ಚಿಂತಾಮಣಿಂ ಸಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯವೇಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಹೃದಯದಲ್ಲಿರುವಂತಹ ಬಿಂಬಮೂರ್ತಿಯಲ್ಲಿ ಈ ಜಗತ್ತಿನಲ್ಲಿರುವಂತಹ ಸಕಲ ಸೋತ್ತಮರ ಬಿಂಬಮೂರ್ತಿಯನ್ನು ಕರಕೊಂಡು ಬಂದು ಐಕ್ಯ ಚಿಂತನೆ ಮಾಡಿದ್ದಾಯಿತು. ನಮ್ಮ ಹೃದಯದಲ್ಲಿರುವ ಮೂರ್ತಿಯನ್ನ ಜಗತ್ತಿನಲ್ಲಿರುವ ಎಲ್ಲರ ಹೃದಯದಲ್ಲಿರುವ ಮೂರ್ತಿಗೆ ಐಕ್ಯ ಚಿಂತನೆ ಮಾಡಿ ಇಷ್ಟೇ. ಪರಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ ಎಂಬುದು ಬರೀ ಬಾಯಿ ಮಾತಾಗಿತ್ತು, ಬಾಯಿ ಮಾತಿಗೆ ಉಳಿದಿತ್ತು, ಎಲ್ಲರ ಬಾಯಿಯಿಂದ ಬರುತ್ತೆ. ಅದು ಹೇಗೆ ಚಿಂತನೆ ಮಾಡುವುದು ಅಲ್ಲಿಗೆ ಹೋಗಲಿಲ್ಲ, ಅದನ್ನು ಹೇಳಿಕೊಡ್ತಾ ಇದ್ದಾರೆ. ನಮ್ಮ ಹೃದಯದಲ್ಲಿರುವ ದೇವರನ್ನ ಕರಕೊಂಡು ಹೋಗಿ ಅವರೆಲ್ಲರ ಹೃದಯದಲ್ಲಿ ಕೂಡಿಸಿದಾಗ ಐಕ್ಯ ಆಗಿ ಮತ್ತ ಆ ರೂಪ ತಂದು ನಮ್ಮ ಹೃದಯದಲ್ಲಿ ಕೂಡಿಸಿದಾಗ ಅಲ್ಲ ಒಂದೇ ಇರುತ್ತಲ್ಲ ಅಂದ್ರೆ ಎಲ್ಲರ ಹೃದಯದಲ್ಲಿರುವ ಮೂರ್ತಿಗಳು ನಮ್ಮ ಹೃದಯಕ್ಕೆ ಬಂತು ಐಕ್ಯ ಚಿಂತನೆ ಮಾಡಿದ್ದಕ್ಕೆ. ಅದನ್ನು ಹೇಳುತ್ತಾರೆ, ಈ ಪರಿ ನಿನ್ನ ಮೂರ್ತಿಯೊಳಗೆ ಸರ್ವ ರೂಪಾತ್ಮಕ ಹರಿ ಮೂರ್ತಿಯ ಸುಂದರ ಅಪಾದ ಮೌಳಿ ಮಸ್ತಕ ಪರ್ಯಂತರ ಅಪಾರ ಮಹಿಮಾ. ಭಗವಂತನ ವಿಶೇಷವಾದ ಗುಣಗಳು ವರ್ಣನ ಮಾಡುತ್ತಾರೆ. ಒಟ್ಟಾರೆ ನಮ್ಮ ಹೃದಯದಲ್ಲಿ ಮೊದಲಿಂದ ಸುಳಾದಿಯಲ್ಲಿ ಬಂದದ್ದೇನು ಅಂದರೆ ಸರ್ವತ್ರ ಜಗತ್ತಿನಲ್ಲಿ ಯಾರ್ಯಾರಿದ್ದಾರೆ, ದೇವತೆಗಳು ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿದ್ದಾರೆ, 14 ಲೋಕಗಳಲ್ಲಿ ಯಾರ್ಯಾರು ಎಂಬುದೆಲ್ಲ ಪರಿಚಯ ಮಾಡಿಕೊಟ್ಟು ನಮ್ಮ ಹೃದಯದಲ್ಲಿರುವ ಮೂರ್ತಿಯನ್ನು ಸರ್ವತ್ರ ಅಲ್ಲೆಲ್ಲ ಚಿಂತನೆ ಮಾಡಿ ಆ ಮೂರ್ತಿಯನ್ನು ಹೃದಯದಲ್ಲಿ ನಿಲ್ಲಿಸಿ ಅವನ ಗುಣಗಳ ಚಿಂತನೆ, ಒಂದೊಂದು ಒಂದೊಂದು ನೀನಿಂಥವ ನೀನಿಂಥವ ಅಂತ ಚಿಂತನೆ. ಅವನಿಗೆ ವಿಶೇಷವಾದ ಷೋಡಶೋಪಚಾರ ಪೂಜಾ ಪೂಜೆಯನ್ನ ಮಾಡಬೇಕು, ಮಾಡಿದ ಮೇಲೆ ಅವನ ಗುಣಚಿಂತನೆ ಶುರು ಮಾಡಬೇಕು. ಅದನ್ನು ಹೇಳ್ತಾ ಇದ್ದಾರೆ, ಈ ಪರಿ ನಿನ್ನ ಮೂರ್ತಿಯೊಳಗೆ ಸರ್ವ ರೂಪಾತ್ಮಕ ಹರಿಮೂರ್ತಿಯ. ಸರ್ವರೂಪಾತ್ಮಕ ಅಂದರೆ ಎಲ್ಲಾ ಜ್ಞಾನಿಗಳಾದ ಬ್ರಹ್ಮಾದಿ ಸಕಲ ಚೇತನರು ಯಾರಿದ್ದಾರೆ ಸಜ್ಜನರು, ಅವರ ಒಳಗಿರತಕ್ಕಂಥ ಶ್ರೀಹರಿಯ ಮೂರ್ತಿಗಳೆಲ್ಲ ನಿನ್ನ ಮೂರ್ತಿಯಲ್ಲಿ ಬಂದಿದೆ. ಅಂಥ ಸರ್ವ ರೂಪ ಆತ್ಮಕ ಎಲ್ಲಾ ರೂಪಗಳನ್ನ ಒಳಗೊಂಡ ನಿನ್ನ ಮೂರ್ತಿ ಅದು ಹರಿಮೂರ್ತಿ ಬಿಂಬಮೂರ್ತಿಯ ಸುಂದರ ಸುಂದರವಾಗಿರತಕ್ಕಂಥ ಆ ಮೂರ್ತಿಯ ಸೌಂದರ್ಯವನ್ನು ನೋಡತಾ ಬಾ. ಪ್ರಶ್ನೆ ಬರುತ್ತೆ, ನಮ್ಗೆ ಕಾಣಿಸೋದೇ ಇಲ್ಲಲ್ಲ. ಈಗ ನಮ್ಗೆ ಆ ದೇವರನ್ನ ಕೂಡಿಸಲಿಕ್ಕೂ ಕೂಡಿಸಿದ್ದು ಕಾಣಿಸಲ್ಲ, ಬಂದದ್ದು ಕಾಣಿಸಲ್ಲ, ಸುಮ್ಮನೆ ಅಸಂಪ್ಷನ್ ಬರೀ ಊಹೆ ಆಗುತ್ತಲ್ಲ ಅಂದ್ರೆ ಅಡ್ಡಿ ಇಲ್ಲ. ನಮ್ಮ ಪಾಲಿಗದು ಊಹೆ, ನಮ್ಮ ಪಾಲಿಗದು ಊಹೆ. ಸ್ವಾಮಿ ಹೋಗಿ ಬರ್ತಾನೇ ಇದ್ದಾನೆ. ಸ್ವಾಮಿ ನಮ್ಮ ಹೃದಯದಿಂದ ಹೊರಟು ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತಿರುಗಿ ಬರ್ತಾನೆ ಇರ್ತಾನೆ. ಕೇಳಿಕೊಂಡ್ರೆ ಸಾಕಂತೆ. ಇಂಥ ಚಿಂತನೆಗೆ ಎಂದೂ ಮಾಡದೇ ಇರುವ ಪ್ರಾಣಿ ಕೃಷ್ಣಾನ ಮಾಡುತ್ತೇನೋ ಅಂತ ಒಂದು ಇರುವೆಯಂತೆ ಒಂದು ಹೆಜ್ಜೆ ಹಾಕ್ಲಿಕ್ಕೆ ನೋಡಿದ್ರೆ ಕೈ ಕೊಡ್ತಾನೆ ಸ್ವಾಮಿ. ಅಷ್ಟು ಕರುಣ. ಅದಕ್ಕೆ ಸಂಶಯ ಬೇಡ ಅಂತ ಹೇಳಿದ್ರು. ನಮ್ಮ ಹೃದಯದಲ್ಲಿರುವ ಮೂರ್ತಿಯನ್ನ ಕರ್ಕೊಂಡು ಹೋಗಿ ಎಲ್ಲರಲ್ಲಿ ಹೋಗಿ ಕೂಡಯ್ಯ ಅಂದ್ರೆ ಕೂಡ್ತಾನೇನು ನಮ್ಗಾಗಿ ಅಂದ್ರೆ ಈ ಸಂಶಯ ಬೇಡ. ಅವನಷ್ಟು ದೊಡ್ಡವ ಅಲ್ಲ, ನೀವು ಬೇಡದ್ದೆಲ್ಲ ಕೇಳಿಕೊಂಡಾಗ ಸಂಕಲ್ಪಗಳು ಮಾಡಿಕೊಳ್ಳಿಕ್ಕೆ ಆ ದೊಡ್ಡವ ಬರಬಹುದು, ಮತ್ತೆ ತನ್ನ ಚಿಂತನೆ ಕೊಡ್ಲಿಕ್ಕೆ ಬರಲ್ವೇ ಸ್ವಾಮಿ? ಅದನ್ನು ಹೇಳ್ತಾ ಇದ್ದಾರೆ. ಆಪಾದ ಮೌಳಿ ಮಸ್ತಕ ಪರ್ಯಂತರ ಸುಂದರ ಪಾದ ಮೌಳಿ ಮಸ್ತಕ ಪರ್ಯಂತರ. ಅದೇನದು ಆಪಾದ ಮೌಳಿ ಅಂತ ಹೇಳಿದರು. ಮೌಳಿ ಅಂದ್ರೆ ಶಿರಸ್ಸು ಬಂತು. ಮತ್ತೆ ಮಸ್ತಕ ಅಂತ ಯಾಕಂದ್ರು? ಎರಡು ಶಬ್ದಗಳು, ಮೌಳಿ ಅಂದ್ರೆ ಮಸ್ತಕ ಅಂದ್ರೆ ಎರಡು ಒಂದೇ ಅಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಮೌಳಿ ಅಂತ ಹೇಳಿದರೆ ನಾವು ಸಾಮಾನ್ಯ ಕಾಲಿಂದ ಮುಖ ಪರ್ಯಂತ ಬರ್ತೇವೆ, ಅಲ್ಲಿಂದ ಮೇಲೆ ಶಿರಸ್ಸಿನ ಪರ್ಯಂತ ಹೋಗಬೇಕು. ಮುಖ ಶಿರಸ್ಸು ಎಲ್ಲವನ್ನ ಚಿಂತನೆ ಮಾಡಬೇಕು. ದೇವರ ಹತ್ರ ಹೋದಾಗ, ಶ್ರೀನಿವಾಸ ನೋಡ್ಲಿಕ್ಕೆ ಹೋದಾಗ ಬರೀ ಮುಖ ಮಾತ್ರ ಚಿಂತನೆ ಮಾಡ್ತಾರೆ. ಸಾಮಾನ್ಯ ನೋಡಿ, ಶ್ರೀನಿವಾಸ ಅಂದ್ಕೊಳ್ಳಿ, ಎರಡು ಕಣ್ಣು ಮೂಗು ಹಣೆ ನಾಮ ತುಟಿ ಎಲ್ಲ ನೋಡ್ಲಿಕ್ಕೆ ನೋಡ್ತೀವಿ. ಮೇಲೆ ಕಿರೀಟ ಆದ ಮೇಲೆ ಅದನ್ನು ಕೂದಲು ಅವೆಲ್ಲ ಚಿಂತನೆ ಮಾಡ್ಲಿಕ್ಕೆ ನೋಡ್ತೀವ? ಇಲ್ಲ, ಅದು ನೋಡಿ ಅಂತ ಹೇಳ್ತಾ ಇದ್ದಾರೆ. ಅಪಾರ ಮಹಿಮಾ ಸುಂದರ. ಹೌದು, ಅಪಾರ ಮಹಿಮಾ. ಇವನ ಮಹಿಮೆಗೆ ಎಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅವಾಗ ಬರುತ್ತೆ, ಅವನು ಸುಂದರ ಆದ್ರೆ ನನಗೇನು? ಯಾರು ರೋಡ್ನಾಗ ಹೋಗೋರು ತುಂಬಾ ಸುಂದರವಾಗಿದ್ದಾರೆ, ನನಗೇನು? ಹೇಗಾದ್ರೆ ಇರಲಿ, ಇಲ್ಲಪ್ಪ ನಿನಗೆ ಬೇಕಾದವ ತುಂಬಾ ಸುಂದರವಾಗಿದ್ದಾನೆ. ಸರಿ ದೇವ, ಹೌದು ನನಗೆ ಉಪಕಾರಿಯೇ, ಅವನ ಸೌಂದರ್ಯ ತಗೊಂಡು ನಾನೇನ್ ಮಾಡ್ಲಿ? ಆ ಸೌಂದರ್ಯ ಸುಂದರವಾಗಿದ್ದಾನೆ ಎಂಬ ಗುಣ ಚಿಂತನೆ ಯಾಕೆ ಬೇಕು ನಮಗೆ? ಅದಕ್ಕೆ ಹೇಳ್ತಾ ಇದ್ದಾರೆ, ಆಪಾದ ಮೌಳಿ ಮಸ್ತಕ ಪರ್ಯಂತರ ಸುಂದರ ಅಂದ್ರು. ಅವನ ಇಡೀ ಥಾಟ್ ಪ್ರಾಸೆಸ್ಸೇ ಸುಂದರ, ಆತನ ಆಲೋಚನಾ ರೀತಿಯೇ ಸುಂದರ. ಅಷ್ಟೇ ಅಲ್ಲ, ನಮ್ಮ ಮನಸ್ಸು ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಸಹಜವಾಗಿ ಏನಿರಬೇಕಲ್ಲಿ? ಸೌಂದರ್ಯ ಇದ್ರೆ ಥಟ್ ಅಂತ ಹೋಗಿ ಮನಸ್ಸಲ್ಲಿ ಕೂಡುತ್ತೆ. ಅದು ಎಲ್ಲರೂ ಒಪ್ಪಿದ ಮಾತು, ಎಲ್ಲರೂ ಒಪ್ಪಿದ ಮಾತು. ಅದು ಯಾವುದೇ ವ್ಯಕ್ತಿ ಆಗಿರಲಿ, ಪದಾರ್ಥ ಆಗಿರಲಿ, ಅಲ್ಲಿ ಸೌಂದರ್ಯ ಇದ್ರೆ ಅದು ನಾವು ಏನೂ ಬೇಡೇ ಇಲ್ಲ, ಸುಮ್ಮನೆ ಆ ಕಣ್ಣು ಹಾಗೆ ಹೊರಟೋಗುತ್ತಲ್ಲಿ ಏನು? ಅವ್ರು ಸುಂದರ ಆಗಿದ್ರೆ ನಿಮಗೇನಾಯ್ತು ಅಂದ್ರೆ, ಅವರು ಸುಂದರ ಆಗಿದ್ರು ಕೂಡ ಆ ಸೌಂದರ್ಯ ನೋಡಿದ್ದಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ಅದ್ಯಾಕೆ ಆಗ್ಬೇಕು? ಅವರು ಸುಂದರ ಆಗಿದ್ರೆ ಅವರನ್ನು ನೋಡಿ ನಮಗೆ ಖುಷಿ ಆಗ್ಬೇಕು ಅಂದ್ರೆ ಅಲ್ಲೇ ಬರೋದು ಅಂತ ಹೇಳಿದ್ರು. ಸುಂದರ ಪದಾರ್ಥವನ್ನ ನೋಡಿದಾಗ ಭಗವಂತ ತೋರಿಸಿ ಸಂತೋಷ ಅವನು ಕೊಡ್ತಾ ಇದ್ದಾನೆ. ಆ ಸೌಂದರ್ಯ ಕೊಡತಾ ಇಲ್ಲ, ಸೌಂದರ್ಯ ನೆಪ ಮಾಡಿ ಭಗವಂತ ಕೊಡತಾ ಇದ್ದಾನೆ. ಅದನ್ನು ಮತ್ತು ದೇವರ ಹತ್ರ ಪ್ರಶ್ನೆ, ಯಾಕಯ್ಯ ಈ ಸುಂದರವಾದ ವಸ್ತುಗಳನ್ನ ವ್ಯಕ್ತಿಗಳನ್ನ ನೋಡಿದಾಗ ಈ ಕಣ್ಣು ತಾನಾಗಿ ಹಾಗೆ ಹೋಗುವಂತೆ ಯಾಕೆ ಮಾಡ್ತಾ ಇದೀಯಾ? ಅದರಿಂದ ನನಗೆ ಯಾಕೆ ಇಲ್ಲ ಸುಖ ಕೊಡ್ತೇನೆ? ಅದೇನೋ ಬೇರೆ ಕಡೆ ಕೊಡ್ಬೋದಲ್ಲ, ಆ ಸೌಂದರ್ಯ ನೋಡಿಸಿಯೇ ಸುಖ ಯಾಕೆ ಅಂದ್ರೆ, ಅಲ್ಲಿ ನಾನೇ ಇದ್ದೇನೆ, ನಾನೇ ಇದ್ದೇನೆ, ಸೌಂದರ್ಯದಲ್ಲೂ ನಾನೇ ಇದ್ದೇನೆ. ಆ ಸೌಂದರ್ಯವನ್ನ ಕೊಟ್ಟವ ನಾನೇ. ಆ ಚರ್ಮದ ಹೊದಿಕೆ ಇರುವ ಎಲುಬಿನ ಗೂಡಿಗೆ, ಎಲುಬಿನ ಗೂಡಿಗೆ ಚರ್ಮದ ಹೊದಿಕೆ ಹೊದಿಸಿ ಅದು ಬಲು ಸುಂದರ ಅಂತ ನಿನ್ನ ಕಣ್ಣಿಗೆ ಕಾಣುವಂತೆ ಮಾಡಿತ್ತು ನಾನೇ. ಈ ಸೌಂದರ್ಯಗಳನ್ನು ನೋಡಿದಾಗ ನಿನ್ನ ಮನಸ್ಸಿಗೆ ಹೇಗಿದೆ? ಒಂದನ್ನು ನೋಡಿದಾಗ ಚೆನ್ನಾಗಿದೆ, ಇನ್ನೊಂದು ಚೂರು ನೋಡಿದಾಗ ಜಾಸ್ತಿ ಇದ್ರೆ ಅಲ್ಲಿಗೆ ಹೊರಟೋಯ್ತು ಕಣ್ಣು. ಸಾಮಾನ್ಯ ಬಟ್ಟೆ ಸೆಲೆಕ್ಟ್ ಮಾಡೋ ಕಾಲಕ್ಕೂ ಎಲ್ಲ ಮಾಡೋ ಕಾಲಕ್ಕೂ ಏನು ಮಾಡಿದ್ರು ಚಂದ, ಒಂದಕ್ಕಿಂತ ಒಂದು ಜಾಸ್ತಿ ಇದ್ರೆ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿಗಲ್ಲಿಗಲ್ಲಿಗೆ ಕಣ್ಣು ಸಹಜವಾಗಿ ಹೋಗ್ತಾ ಇರುತ್ತೆ. ದೇವ ಕರ್ಕೊಂಡು ಹೋಗ್ತಾ ಇರ್ತಾನಂತೆ. ಆದರೆ ಜ್ಞಾನಿಗಳಿಗೆ ಅದು ಗೊತ್ತಾಗುತ್ತೆ, ಯಾಕೆ ಸ್ವಾಮಿ ಈ ತರ ಈ ಸೌಂದರ್ಯ ತೋರಿಸಿ ಸಂತೋಷ ಕೊಡತಾ ಇದ್ದಾನೆ ಅಂದ್ರೆ, ಈ ಸೌಂದರ್ಯದ ಕದ ಸೆಳೆತ ಕೊನೆಗೆಷ್ಟರವರೆಗೆ ಬರುತ್ತೆ ಅಂದ್ರೆ ಗುರುಗಳ ಅನುಗ್ರಹದಿಂದ ಪೂರ್ಣ ಸುಂದರ ಮೂರ್ತಿ ಕಂಡ ಕೂಡಲೇ ಇದೆಯಾ ಎಲ್ಲ ಸತ್ಯವಾಗಿ ಕಾಣಿಸ್ಬೇಕು. ಅದು ಬರ್ಲಿಕ್ಕಾಗಿ ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದೆ. ನೋಡು ಇದು ನೋಡು ಅದು ನೋಡು ಅದು ನೋಡು ಅದು ನೋಡಿ ನೋಡಿ ಇದು ಚೆನ್ನಾಗಿದೆ 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 ಇದಕ್ಕಿಂತ ಇದು ಇದಕ್ಕಿಂತ ಇದು ಅಂತ ಕಂಪ್ಯಾರಿಸನ್ ತಾರತಮ್ಯ ಮಾಡ್ತಾ 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 ಕೊನೆಗೆ ಇದ್ಯಾವುದು ಚೆನ್ನಾಗಿಲ್ಲ ನೀನು ಚೆನ್ನಾಗಿದೀಯಾ ಅಂತ ಲಾಸ್ಟ್ ಇನ್ನು ಎಲ್ಲಿ ಹೋಗಬಾರ್ದು ಅವನ ಹತ್ರೇನಿಲ್ಲಬೇಕು. ಕೊನೆಗೇನು ಅವನಲ್ಲೇ ನಮ್ಮ ಮನಸ್ಸು ನಿಂತರೆ ನಾವು ಉದ್ಧಾರ ಆಗ್ತೀವಿ. ಅದಕ್ಕೆ ಅವನ ಸೌಂದರ್ಯ ಉಪಯೋಗ ನೋಡಿ, ಅವನಲ್ಲಿ ನಮ್ಮ ಮನಸ್ಸು ನಿಲ್ಲಲಿಕ್ಕೆ ಅವನ ಸೌಂದರ್ಯ ಉಪಯೋಗ. ಅದಕ್ಕೆ ಅವನು ಸುಂದರ ಆದ್ರೆ ನಮ್ಗೇನಯ್ಯ ಅಂದ್ರೆ ಅವನು ಸುಂದರನಾಗಿದ್ದಕ್ಕೆ ನಮ್ಮ ಮನಸ್ಸು ಅವನ ಹತ್ರ ಹೋಗಿ ಕೊಡುತ್ತೆ. ಅದು ಕಥೆ ಬರುತ್ತೆ ರಾಮಾನುಜ ಮತದಲ್ಲಿ. ಒಬ್ಬ ವ್ಯಕ್ತಿ ಅವನಿಗೆ ಸೌಂದರ್ಯ ಉಪಾಸಕ, ಅದು ಹೂವೆ ಆಗ್ಲಿ ತಂಬಿಗೆ ಆಗ್ಲಿ ತಟ್ಟೆ ಆಗ್ಲಿ ಯಾವುದೇ ಆಗ್ಲಿ ಸುಂದರವಾಗಿದ್ರೆ ಸಾಕು, ತುಂಬಾ ಅದನ್ನು ಪ್ರೀತಿಸ್ತಾ ಇರ್ತಾನೆ. ಅಂತವನಿಗೆ ದೈವವಶಾತ್ ಸುಂದರವಾದ ಹೆಂಡತಿ ಸಿಕ್ಲು. ಅವನಿಗೆ ಅವಳ ಸೌಂದರ್ಯ ಮೇಲೆ ಎಷ್ಟು ಮೋಹ ಅಂತ ಹೇಳಿದ್ರೆ, ಅವರು ಹೊರಗೆ ಹೋಗ್ತಾ ಇದ್ರೆ ಅವಳಿಗೆ ಇವನೇ ಛತ್ರಿ ಹಿಡಿದು ಹೋಗ್ತಾ ಇದ್ದ, ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದ. ಯಾಕೆ ಅಂದ್ರೆ ಬಿಸಿಲಿಗೆ ಅವಳ ಸೌಂದರ್ಯ ಎಲ್ಲಿ ಹೋಗುತ್ತೋ ಅಂತ ಅವನಿಗೆ ಹೆದರಿಕೆ. ಕೇಳಿದ್ರು ಒಬ್ರು ಗುರುಗಳಿದ್ರು, ಅವರು ಇವನ್ ನೋಡಿದ್ರು, ಇವನ ಪರಿಸ್ಥಿತಿ ನೋಡಿದ್ರು, ಆ ಸೌಂದರ್ಯಕ್ಕೆ ಇವನಿಗೆ ಅಟ್ಯಾಚ್ಮೆಂಟ್ ಇದ್ದದ್ದನ್ನು ನೋಡಿದ್ರು, ಕರೆದ್ರು, ಕೇಳಿದ್ರು, ನಿನಗಿರೋ ಈ ವ್ಯಾಮೋಹ ಆಸೆ ಸೌಂದರ್ಯದ ಮೇಲೋ ಹೆಂಡತಿಯ ಮೇಲೋ ಸರಿಯಾಗಿ ಒಳಗೆ ನೋಡಿಕೊಂಡು ಹೇಳು, ಇವತ್ತೆಲ್ಲ ಆಲೋಚನೆ ಮಾಡಿ ನಾಳೆ ಹೇಳು. ಹೋದ ಮನೆಗೆ, ಒಳಗೆ ತರ್ಜನೆ ಭರ್ಜನೆ ಎಲ್ಲ ಮಾಡಿದ, ಕೊನೆಗೆ ಹೇಳಿದ, ಹೆಂಡತಿ ಮೇಲೆ ಅಲ್ಲ ಸೌಂದರ್ಯದ ಮೇಲೆ ವ್ಯಾಮೋಹ ನನಗಿದೆ, ಒಪ್ಪಿದ. ಹೌದಾ, ಯಾಕಷ್ಟು? ಇಷ್ಟು ಸೌಂದರ್ಯ ಈ ಊರಲ್ಲಿ ಎಲ್ಲೂ ನೋಡಲಿಲ್ಲ ನಾನು, ಇಂಥ ಸೌಂದರ್ಯ ಇದೆ. ಹೌದಾ, ಅದಕ್ಕಿಂತ ಸೌಂದರ್ಯ ಬೇರೆ ಕಡೆ ಇದ್ರೆ ಏನು ಮಾಡ್ತೀಯ? ಥಟ್ಟನೆ ಬಾಯಿಂದ ಬಂತು, ಅದೇ ನನಗೆ ಬೇಕು ಅಂದ. ಬಾ ತೋರಿಸ್ತೇನೆ, ತೋರಿಸಿದ್ದೆ ರಂಗನಾಥನನ್ನ. ನಾವು ನೋಡ್ತೇವೆ ಅವನು ಸೌಂದರ್ಯ ಕಾಣಲ್ಲ, ಆ ಗುರುಗಳು ಕೈ ಹಿಡಿದರಂತೆ ಸುಂದರ ಮೂರ್ತಿ ಕಾಣಿಸ್ತು. ಅವತ್ತಿಂದ ಛತ್ರಿ ಹಾರಿ ಹೋಯ್ತು, ಛತ್ರಿ ಹೋಯ್ತು, ಇನ್ನೊಂದು ಛತ್ರಿ ಹಿಡಿದ. ಯಾವುದು? ಶ್ವೇತ ಛತ್ರ ಶ್ರೀಹರಿಗೆ ಹಿಡಿದ. ಅವನಿಗೆ ಸದಾ ಆ ಶ್ರೀಹರಿಯ ಸೌಂದರ್ಯವೇ ಕಾಣ್ತಾ ಇದೆ, ಅವನಿಗೆ ಇನ್ನೇನು ಬೇಕಾಗಿಲ್ಲ. ಅವನು ದೊಡ್ಡವನ, ಗುಣಪೂರ್ಣನ, ಅದ ಇದ ಏನು ಬೇಡ, ಅವನು ಬಹಳ ಸುಂದರವಾಗಿದ್ದಾನೆ. ಅದಕ್ಕೆ ಅವನ ಹಿಂದೆ ತಿರುಗಿ ಶುರು ಮಾಡಿದ. ಆದ್ಮೇಲೆ ಗುರುಗಳು ಕೇಳಿದ್ರು, ಅಲ್ಲ ಸುಂದರನಾದ ಇದ್ದಾನಲ್ಲ ಅವನು ಇನ್ನೂ ತಿರುಗ್ತಾ ಇದ್ದ, ಏನ್ ಬರ್ತಾ ಇದೆ ನನಗೆ? ಅವನು ತಿರುಗಿದ್ರೆ ಅದೇನೋ ಖುಷಿ ಬರ್ತಾ ಇದೆ, ಅದೇನೋ ಖುಷಿ ಬರ್ತಾ ಇದೆ. ಹೌದಾ, ಸೌಂದರ್ಯ ನೋಡಿಯೇ ಇಷ್ಟು ಖುಷಿ ಪಟ್ರೆ ಒಬ್ಬ ವ್ಯಕ್ತಿ ಸುಂದರವಾಗಿರಬಹುದು, ಗುಣ ಅಧಿಕರವಾಗಿರಬಹುದು, ಆದರೆ ಆ ಸುಂದರವಾದ ವ್ಯಕ್ತಿಯೇ ಇನ್ನಷ್ಟು ಒಳ್ಳೆ ಗುಣವಂತನಾಗಿದ್ದರೆ ಏನಂತೀಯ? ಹೌದಾ, ಹಾಗೆ 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 ಒಂದೊಂದು ಒಂದೊಂದು ಪರಿಚಯ ಆದ ಕೂಡಲೇ ಆ ವ್ಯಕ್ತಿಯನ್ನ ಬಿಡಲಾರದ ಸ್ಥಿತಿಗೆ ವ್ಯಕ್ತಿ ಬಂದ, ದೇವರನ್ನ ಬಿಡಲಾರದ ಸ್ಥಿತಿಗೆ. ಅದನ್ನ ಹೇಳ್ತಾ ಇದ್ದ, ನಾವು ಸಾಮಾನ್ಯ ಕೇಳ್ತಾ ಇರ್ತೀವಿ ದೇವರನ್ನ, ಏನು ಗುಣಪೂರ್ಣ ಅದು ಇದು ಮೆಕ್ಯಾನಿಕಲ್ ಆಗಿ ಸೌಂಡ್ ಕೇಳಿಸ್ತಾ, ಅವನು ಗುಣಪೂರ್ಣ ಬಹಳ ದೋಷ ದೂರ ಹಾಗೆ ಹೀಗೆ ಒಂದು 20 ಜನ ಹೇಳ್ತೀವಿ. ಹೌದಾ ಹೌದಾ, ಕೊನೆಗೆ ನಿದ್ದೆ ಬಂದು ಕೊನೆಗೆ ಯಾರಾದ್ರು ಕೇಳಿದ್ರೆ ನಮ್ಗೆ ಗೊತ್ತ್ರಿ ದೇವರು ಗುಣಪೂರ್ಣ ಅಂತ. ನಾನು ಸೋವಾಗ್ತದೆ ಹಾಗಲ್ಲ, ಅವನಲ್ಲಿ ಅಟ್ಯಾಚ್ಮೆಂಟ್ ಬರಲಿಕ್ಕೆ ಒಂದೊಂದು ಒಂದೊಂದು ಫ್ಯಾಕ್ಟರ್ ಎಷ್ಟು ಚೆನ್ನಾಗಿರುತ್ತೆ ಅದನ್ನ ಹೇಳ್ತಾ ಇದ್ದ. ಮೊದಲು ಕೇಳಿದ್ದು ಸುಂದರ, ಬಹಳ ಸುಂದರ ಅವನ ಸೌಂದರ್ಯ. ನೀನು ಈಗ ಮನಸ್ಸಿನಲ್ಲಿ ಒಂದು ಪ್ರತಿಮೆಯನ್ನ ನೋಡಿ 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 ಆ ಪ್ರತಿಮೆಯನ್ನ ವಾಸನಾಮಯ ಪ್ರತಿಮೆಯನ್ನು ತಯಾರು ಮಾಡಿಕೊಂಡಿಯಾ? ಅಂದರೆ ನಾವು ನಿತ್ಯವೂ ಕೂಡ ನಮ್ಮ ಎದುರಿಗೆ ಒಂದು ಪ್ರತಿಮೆಯನ್ನ ನೋಡಿ 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 ಅದರ ಪ್ರಿಂಟ್ ಮನಸ್ಸಲ್ಲಿ ತಕ್ಕೊಂಡು ಆ ಪ್ರಿಂಟ್ ಏನಿದೆ ಅದನ್ನ ಹೃದಯ ಕಮಲದಲ್ಲಿ, ಇನ್ ಪ್ರಾಕ್ಟಿಕಲ್ ವರ್ಡ್ಸ್, ಆ ಪ್ರಿಂಟ್ ಅನ್ನ, ಆ ಮೂರ್ತಿಯ ಪ್ರಿಂಟ್ ಅನ್ನ ಕಮಲದ ಮಧ್ಯೆ ಚಿಂತನೆ ಮಾಡುತ್ತಾ, ಅದೇ ದೇವರಲ್ಲ, ಹೊರಗೆ ಪ್ರತಿಮೆ ಹೇಗೋ ಅದು ಒಂದು ಪ್ರತಿಮೆ, ಅದರೊಳಗೆ ದೇವ ಇದ್ದಾನೆ. ಮೂರ್ತಿ ಮಹಾ ಎಷ್ಟು ಸುಂದರ ಆಗಿರಬಹುದು ಬೇಕಾದ್ರೆ ನೋಡಿ, ಯಾವ ಮೂರ್ತಿಯನ್ನಾದ್ರೂ ನೋಡ್ತಾ ಹೋಗಿ, ಸ್ವಲ್ಪ ಹೊತ್ತು ನೋಡಿದ ಮೇಲೆ ಸುಂದರವಾದ ಮೂರ್ತಿಯಲ್ಲಿ ದೋಷಗಳು ಕಾಣಲಿಕ್ಕೆ ಶುರು ಆಗುತ್ತೆ. ಹೌದಾ ಅಲ್ವಾ? ಅದು ತಾಮ್ರದ್ದೇ ಆಗ್ಲಿ, ಹಿತ್ತಾಳೆ ಆಗ್ಲಿ, ಯಾವುದೇ ಪ್ರತಿಮೆ ಆಗ್ಲಿ, ಮೊದಲು ನೋಡಿದ ಕೂಡಲೇ ಬಹಳ ಚೆನ್ನಾಗಿ ಕಾಣುತ್ತೆ. ನಿಧಾನಾಗಿ ಅದೇ ನೋಡ್ತಾ ಹೋಗ್ತಾ ಇದ್ರೆ ಚೂರು ಮೂ ಸೊಟ್ಟಕ್ಕೋ ಅಥವಾ ಕೈ ಸೊಟ್ಟಕ್ಕೋ ಯಾವುದೋ ಒಂದು, ಯಾಕೆ ಆ ಶಿಲ್ಪಿ ಕೆತ್ತೋದು, ಆ ಪ್ರತಿಮಾ ಮಾಡುವಂಥವ ಅವನಲ್ಲಿ ಎಷ್ಟು ಕಲೆ ಇದೆಯೋ ಅಷ್ಟೇ ಮಾಡಿರ್ತಾನೆ. ಆ ಪಾದಗಳು ಕೊರಡು ಕೊರಡಾಗೆ ಇರುತ್ತೆ ಎಷ್ಟು ಕೆತ್ತಿದ್ರು ಕೂಡ. ಅದು ಯಾವ ಮೂರ್ತಿಗಾದ್ರೂ ತಗೊಳ್ಳಿ, ಯಾವ ಮೂರ್ತಿಗಾದ್ರೂ ನಾವು ನೋಡ್ಲಿಕ್ಕೆ ಹೋರ ನಮ್ಮ ನೋಟ ದೋಷಕ್ಕೆ ಹುಡುಕ್ತಾ ಇರುತ್ತೆ. ಅವಾಗ ಹೇಳ್ತಾ ಬಂದ್ರು, ಅಯ್ಯ ದೇವ ಸುಂದರ. ಅಲ್ಲ ನಮ್ಗೆ ಕಾಣ್ತಾ ಇಲ್ಲಲ್ಲ, ಚಿಂತನೆ ಮಾಡು ನೀನು ಸುಂದರ 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 ಅಂತ ದೇವರ ಚಿಂತನೆ ಮಾಡ್ತಾ ಬಂದರೆ ನಿನಗೀಗ ಆ ಮನಸ್ಸಿನಲ್ಲಿ ಆ ಮೂರ್ತಿಯಲ್ಲಿ ಸೌಂದರ್ಯ ಕಾಣತಾ ಇಲ್ಲ. ಆದರೆ ಅವನ ಸೌಂದರ್ಯದ ಚಿಂತನೆಗೆ ಅಡ್ಡಿಯಾದ ಪಾಪ ಹೋದ ಕೂಡಲೇ ನಿನ್ನ ಮನಸ್ಸಿನಲ್ಲಿರುವ ಮೂರ್ತಿ ಬದಲಾಗ್ತಾ ಬರುತ್ತೆ. ಅದು ಎಷ್ಟು ಸುಂದರವಾಗಿ ತಯಾರಾಗುತ್ತೆ ಅಂದ್ರೆ, ಯಾವ ಮೂರ್ತಿಯಲ್ಲಿ ದೋಷಗಳು ನಿನಗೆ ಕಾಣಿಸ್ತಾ ಇತ್ತೋ ಆ ಮೂರ್ತಿ ಬಲು ಸುಂದರವಾಗಿರುತ್ತೆ. ಅಂದ್ರೆ ಆ ಕಾಲಿದ್ರೆ ಅದು ತನಾಗಿ ಕರೆಕ್ಟ್ ಆದ್ರೆ, ತನಾಗಿ ಪಾದ ಮುಖ ಎಲ್ಲ ಕರೆಕ್ಟ್ ಆಗ್ತಾ ಬಂದ್ರೆ ಧ್ಯಾನ ಮಾಡುವಂತವನಿಗೆ ಶಾಕ್ ಆಗುತ್ತಂತೆ. ನಾನೀ ಪ್ರತಿಮೆಯನ್ನು ಮೊದಲಿಂದ ಹೀಗೆ ಚಿಂತನೆ ಮಾಡ್ತಾ ಇದ್ದೆ, ಇದು ಹೀಗಿದ್ದಿಲ್ಲ, ಇದರಲ್ಲೇನೋ ಬದಲಾವಣೆ ಬರ್ತಾ ಇದೆ ಬರ್ತಾ ಇದೆ. ಕೊನೆಗೆ ಆ ಮೂರ್ತಿಯೇ ಬಲು ಸುಂದರವಾಗಿ ಬರ್ತಾ ಬರ್ತಾ ಅಲ್ಲಿ ಇವನು ಬಹಳ ಸುಂದರ, ಇವನು ನಿಂತದ್ದಕ್ಕೆ ಮೂರ್ತಿ ಸುಂದರ, ಇವನೇ ಕಂಡರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಆಲೋಚನೆ ಹೊರಡುತ್ತೆ. ಆವಾಗ ಅವನ ಕುರಿತು ಹಂಬಲ, ನೀನು ಬಹಳ ಸುಂದರನಾಗಿರಬೇಕು. ನೋಡಿದವರು ಹೇಳಿದ್ದಾರೆ, ಶಾಸ್ತ್ರ ಹೇಳ್ತಾ ಇದೆ, ನಿನ್ನ ಸೌಂದರ್ಯ ನೋಡಬೇಕು ಹರಿಯೇ, ನಿನ್ನಲ್ಲಿ ನನ್ನ ಮನಸ್ಸು ನಿಲ್ಲಿಸು, ನಿನ್ನ ಸೌಂದರ್ಯ ತೋರು ಅಂತಾರೆ. ಅಪಾರ ಮಹಿಮಾ, ಅವನ ಮಹಿಮೆಗಳು ಒಂದೊಂದು ಅಪಾರ, ಪಾರ ಇಲ್ಲದ್ದು ಅಂದ್ರೆ ಅಂತೆ ಇಲ್ಲದ್ದು, ಅನ್ಲಿಮಿಟೆಡ್. ಸರಿ, ಅವನ ಮಹಿಮೆ ಅನ್ಲಿಮಿಟೆಡ್ ಆದ್ರೆ ನಮಗೇನು ಅಂದ್ರೆ ಕ್ವಶನ್ ಎಲ್ಲಿ ಬರುತ್ತೆ ಅಂದ್ರೆ, ನಮಗಿರೋ ಜುಜುಬಿ ಕಷ್ಟಗಳೇನು ಬರ್ತಾ ಇರುತ್ತೆ, ತೊಂದರೆಗಳು ಅದು ಇದು ಅದೇ ಬಹಳ ಜಾಸ್ತಿ, ನಮಗೆ ಅದೇ ನಮಗೆ ಬಹಳ ಜಾಸ್ತಿ. ಅದನ್ನ ನೋಡ್ಕೊಂಡಾಗ ಇದನ್ನ ದೇವರು ಕಳಿತಾನ, ಅವನಿಗೆ ಆ ಕೆಪಾಸಿಟಿ ಇದೆಯಾ, ಇದೇ ಇದೆ ಎಂದು ಪುರಾಣದಲ್ಲಿ ಕೇಳಿರ್ತೀವಿ. ಪ್ರಾಕ್ಟಿಕಲ್ಲಿ ನಮಗೆ ನಂಬಿಕೆ ಬಂದಿರಲ್ಲ, ಹೌದಲ್ವೋ? ಆ ನಂಬಿಕೆ ಬರಬೇಕಾದ್ರೆ ದೇವರನ್ನ ಅಪಾರ ಮಹಿಮಾ, ಅಪಾರ ಮಹಿಮಾ ಅಂದರೆ ಇಡೀ ಜಗತ್ತನ್ನೇ ರಕ್ಷಣೆ ಮಾಡುತ್ತಾನೆ. ನಾನೊಬ್ಬ ಚಿಕ್ಕ ಪ್ರಾಣಿ, ಹೆಚ್ಚೆ ಸಾವಿರಾರು ಜನಕ್ಕೆ ಊಟ ಹಾಕ್ತಾ ಇದ್ದಾರೆ, ಒಬ್ಬರಿಗೆ ಊಟ ಹಾಕೋದು ಹೆಚ್ಚಾಗುತ್ತಾ? ಸಾಧ್ಯ ಇಲ್ಲ. ಅದ್ಭುತ ಶಕ್ತ, ಮಹಾಶಕ್ತ ಸ್ವಾಮಿ. ಅಲ್ಲಿ ಪ್ರಶ್ನೆ ಬರುತ್ತೆ, ಎಲ್ಲಿ ಅಂದರೆ ನನಗೇನೋ ದೇವರ ಚಿಂತನೆ ಬೇಕು, ನನಗೇನೋ ಒಳ್ಳೆ ಸಾಧನೆ ಆಗಬೇಕು, ಎಲ್ಲ ಕೇಳ್ತಾ ಇದ್ದೇನೆ, ಆದರೆ ಮನಸ್ಸು ಬರ್ತಾ ಇಲ್ಲ, ಯಾವುದೋ ತೊಂದರೆಗಳು, ಮನಸ್ಸೇ ಬರಲ್ಲ, ಹೋಗ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ ಅಂತ ನೋಡಿದಾಗ ನಿಂದೇ ಕರ್ಮ ಕಾರಣ ಅಂತ ಬುಡ ಕೊನೆಗೆ ಬಾಣ ಅಲ್ಲಿಗೆ ಬಂದು ನಿಲ್ಲುತ್ತೆ. ಹೋಗ್ತಾನೆ, ದೇವರನ್ನ ಕೇಳಿದ್ರೆ ಒಂದೇನಯ್ಯ, ನಿನ್ನ ಮನಸ್ಸು ನನ್ನ ಕಡೆಗೆ ಬರದಂತೆ ಮಾಡಿದ್ದು ನಾನೇ, ಯಾಕೆ ನಿಂದೇ ಕರ್ಮ ಕೂತಿದೆ. ಮತ್ತೆ ಈ ಕರ್ಮ ದೇವರು ಕಳೀತಾನ ಇಲ್ವಾ ಅಂತ ಸಂಶಯ ಬಂದರೆ ಅದಕ್ಕೆ ಹೇಳುತ್ತಾರೆ, ಅದ್ಭುತ ಶಕ್ತ, ನಮ್ಮ ಕರ್ಮದೊಳಗೆ ಅವನ ರೂಪವನ್ನ ನೆನೆಯುವಂತೆ ಮಾಡುತ್ತಾನೆ. ಇವತ್ತು ನೆನೆದಿರಾ? ನನ್ನಿಂದ ನನ್ನ ಇಂದ್ರಿಯಗಳಿಂದ ತುಂಬಾ ಕರ್ಮಗಳಾಗಿವೆ, ಆಗಿದೆಯಾ? ನೆನೆದಿರಾ ಅದನ್ನ? ಇಲ್ಲ, ಪ್ರಾಯಶಃ ಇಲ್ಲ. ನೆನೆದರೆ ಆ ಕರ್ಮಗಳಲ್ಲಿ ಕರ್ಮ ನಾಮಕ ಭಗವದ್ ರೂಪಗಳೆಲ್ಲ ಹೊರಟಿವೆ ಅಂತ ನೆನಪು ಬಂದಿದೆಯಾ? ಇಲ್ಲ. ಬಂದ್ರೆ ಬಂದಿತ್ತು, ಇಲ್ಲದಿದ್ರೆ ಇಲ್ಲವೇ ಇಲ್ಲ. ಇದು ಬರಲೇಬೇಕು, ಇದು ಬರಲೇಬೇಕು, ಬಂದು ಹೋಗ್ತಾ ಇದೆ ಲೂಸ್ ಕನೆಕ್ಷನ್ ತರ. ಮತ್ತೇನ್ ಮಾಡಬೇಕು? ಅದಕ್ಕೆ ಹೇಳ್ತಾರೆ, ಅದ್ಭುತ ಶಕ್ತ, ಭಗವಂತ ಮಹಾಶಕ್ತ ಸ್ವಾಮಿ, ನನ್ನಲ್ಲಿ ಎಷ್ಟೇ ದೋಷಗಳು, ನನ್ನ ಕರ್ಮ ಎಷ್ಟೇ ಇರಬಹುದು, ಅದನ್ನ ಬದಿಗೊತ್ತಿ ನಿನ್ನ ಚಿಂತೆಯನ್ನು ಕೊಡತಕ್ಕಂತಹ ತಾಕತ್ತು ನಿನಗಿದೆ. ಆಯಾ ಕರ್ಮಗಳಲ್ಲಿ, ಇಂದ್ರಿಯಗಳಲ್ಲಿ, ಪದಾರ್ಥಗಳಲ್ಲಿ ನಿನ್ನ ಸ್ಮರಣೆ ಕೊಡು ಹರಿಯೇ. ಅದಕ್ಕೆ ಆ ತಾಕತ್ತಿದೆಯಾ ದೇವರಿಗೆ? ನಮ್ಮ ಕರ್ಮವನ್ನ ಸರಿಸಿ ತನ್ನ ಚಿಂತನೆಯನ್ನು ಕೊಡತಕ್ಕ ತಾಕತ್ತಿದೆಯಾ? ಇದೆ. ಅದ್ಭುತ ಶಕ್ತ ಬಲು ಶ್ವೇತದ್ವೀಪ ನಿವಾಸ ನಿತ್ಯ ಕಲ್ಯಾಣ ಗುಣ. ಇಲ್ಲಿ ಹೇಳ್ತಾರೆ ಶ್ವೇತದ್ವೀಪ ನಿವಾಸ ವಾಸುದೇವ ನಿತ್ಯ ಕಲ್ಯಾಣ ಗುಣ. ಕಲ್ಯಾಣ ಗುಣಗಳು, ಕಲ್ಯಾಣ ಅಂದ್ರೆ ಅವನ ಗುಣಗಳಂತಾವು. ಇವಾಗ ನಮಗೆ ಪರಿಚಯ ಯಾರೋ ಇದ್ದಾರೆ, ಅವರಲ್ಲಿ ಒಳ್ಳೆತನ ಗುಣ ಇದೆ, ಅದನ್ನ ನೆನೆದುವಪ್ಪ. ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಇವರು ಒಳ್ಳೆಯವರು 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 ಅಂತ ನೆನೀತಾ ಇದ್ವಿ. ಏನಾದ್ರೂ ಬರುತ್ತಾ? ಏನು ಬರಲ್ಲ, ಟೈಮ್ ಪಾಸ್ ಆಗತ್ತಷ್ಟೆ, ಅಷ್ಟೇ ತಾನೇ. ಏನಾದ್ರು ಬರುತ್ತಾ? ಆದರೆ ದೇವರಲ್ಲಿರುವ ಒಂದೊಂದು ಗುಣ ನೆನೆದರೆ ಸಾಕಂತೆ. ಕಲ್ಯಾಣ ಅಂದ್ರೆ ಮಂಗಳವನ್ನ ಕೊಡುತ್ತೆ, ನಮ್ಮ ಒಳಗೆ ಎಲ್ಲಾ ದೋಷಗಳನ್ನ ಕೊಚ್ಚಿ ಹಾಕಿ ನಮಗೆ ಒಳ್ಳೆ ಗುಣಗಳನ್ನ ತಂದು ಕೊಡುತ್ತಾದ್ದರಿಂದ ದೇವರ ಗುಣಗಳನ್ನ ಕಲ್ಯಾಣ ಗುಣಗಳು. ನಮ್ಮಲ್ಲೂ ಗುಣಗಳಿವೆ, ಅದರ ಚಿಂತನೆಯಿಂದ ಯಾರಿಗೇನೂ ಆಗಲ್ಲ, ಆದರೆ ದೇವರ ಗುಣಗಳ ಚಿಂತನೆ ಮಾಡಿದ್ರೆ ಹೀಗಾಗುತ್ತೆ. ಅದಕ್ಕೆ ನಿತ್ಯ ಕಲ್ಯಾಣ ಗುಣ ಅದಕ್ಕೆ ಹೇಳ್ತಾರೆ. ಇವತ್ತೇನೋ ಆತನ ಗುಣ ಕಲ್ಯಾಣ, ನಾಳಿಲ್ಲದಿದ್ರೆ ನಿತ್ಯ. ಅವನು ಯಾವಾಗ್ಲೂ ಕಲ್ಯಾಣ ಗುಣ ಅಂದ್ರು. ನಿರ್ಲೇಪ ಅಭಿಮಾನಿಯು ಸುಪ್ತಿ ಪ್ರೇರಕ ಸುಷುಪ್ತಿ ನಿಯಾಮಕ. ಸುಷುಪ್ತಿಗೆ ಪ್ರೇರಕನಾಗಿರತಕ್ಕಂಥ ಭಗವಂತ ಯಾವುದಕ್ಕ ಅಭಿಮಾನಿ ಅಯ್ಯ ಅಂದರೆ ನಿರ್ಲೇಪ ಅಭಿಮಾನಿಯು. ಅವನೇ ನಿರ್ಲಿಪ್ತ, ಅವನಿಗಂಟೇ ಇಲ್ಲ. ನಮ್ಮಲ್ಲೂ ನಿರ್ಲಿಪ್ತತೆ ನಿರ್ಲೇಪ ನಮ್ಮಲ್ಲಿ ಬರಬೇಕಾ? ಅದಕ್ಕೆ ಅಭಿಮಾನಿ ಯಾರು? ನಿಯಾಮಕ ಅಂದ್ರೆ ಭಗವಂತ ಶ್ರೀಹರಿ, ಅವರೇ ವಾಸುದೇವ. ಕರುಣಾಪಯೋನಿಧಿ ಎಂದು ಸ್ತುತಿಸಿ ಅಂದರೆ ಇಲ್ಲ, ಒಂದೊಂದು ಒಂದೊಂದು ಗುಣಗಳನ್ನ ಕೊಂಡಾಡಿದ್ದಾರಲ್ಲ, ಇದೆಲ್ಲ ಲಾಟ್ರಿನ ತುಂಬಾ ಗುಣಗಳಿವೆ. ಯಾವುದೊಂದು ಕೆಲವು ಹೇಳಿ ಮಾಡಿ ಅಂತ ಹೇಳಿದ್ರ ಅಥವಾ ಏನಾದ್ರೂ ಕನೆಕ್ಷನ್ ಇದೆಯಾ ಅಂದ್ರೆ ಅದಕ್ಕೆ ಹೇಳ್ತಾರೆ, ಇದು ಮಿನಿಮಮ್ ಫಸ್ಟ್. ದೇವರನ್ನ ನಾವು ಚಿಂತನೆ ಮಾಡಿದಾಗ ಮೊದಲು ಚಿಂತನೆ ಮಾಡಬೇಕಾದ ಗುಣಗಳ ಪಟ್ಟಿ ಇದು. ಇದರಿಂದ ರಿಯಾಕ್ಷನ್ ಶುರುವಾಗುತ್ತೆ, ನಂತರ ಒಂದಕ್ಕೊಂದು ಒಂದಕ್ಕೊಂದು ಚೈನ್ ಕನೆಕ್ಷನ್ ಇದ್ದೇ ಇದೆ. ಗುಣ ಚಿಂತನೆ ಕೂಡ ಖುಷಿ ಬಂದಂತೆ ಮಾಡ್ಲಿಕ್ಕಿಲ್ಲ, ಒಂದಾದ್ಮೇಲೆ ಒಂದು ಒಂದು ಕನೆಕ್ಷನ್ ಇದೆ. ಯಾಕೆ? ಒಂದು ಗುಣ ಚಿಂತನೆ ಮಾಡಿದ್ರೆ ಒಂದು ಫಲ, ಆ ಫಲದಿಂದ ಇನ್ನೊಂದು ಗುಣ ಚಿಂತನೆ ಮಾಡಿದ್ರೆ ಇನ್ನೊಂದು ಫಲ, ಹಾಗೆ ಫಲಗಳಿಗೆ ಕನೆಕ್ಷನ್ ಇದೆ. ಅದರಿಂದ ಒಂದೊಂದು ದಾಸರಾಯಿ ಹೇಳಿಕೊಟ್ಟಿದ್ದಾರೆ ಅದ್ಭುತವಾದ ಗುಣಗಳ ಪಟ್ಟಿ. ಪೂರ್ವಾಪರ ಸಂಬಂಧ ಚೆನ್ನಾಗಿ ಕೂತಿದೆ. ಎಂದು ಸ್ತುತಿಸಿ ಎಂದಿಗೆ ನಿನ್ನ ಆಪನ್ನ ನಾನೆಂದು ಇದಕ್ಕೆ ಪ್ರೇರಕನೆಂದು. ಆಪತ್ತು ನಾಶವಾಗುವುದಕ್ಕೆ ಇದೇ ಪ್ರಾಪ್ಯವಾಗದಲೇವೆ, ಏನು ಫಲವಿಲ್ಲ ಅಂತ ಹೇಳ್ತಾರೆ. ಕರುಣಾಪಯೋನಿಧಿ ಅಂತ ದೇವರ ಸ್ತೋತ್ರ ಮಾಡುತ್ತಾ, ನಿನ್ನ ಆಪನ್ನ ನಾನು, ಆಪನ್ನ ಅಂದ್ರೆ ಆಪತ್ತಿನಲ್ಲಿ ನಿನ್ನ ಶರಣಾಗತನಾದವ ನಾನು ಅಂತ ಭಗವಂತನ ವಿಶೇಷವಾಗಿ ಇದಕ್ಕೆ ಪ್ರೇರಕನೆಂದು. ಯಾವುದಕ್ಕೆ ಪ್ರೇರಕ ಅಂದ್ರೆ ಆಪತ್ತು ಬರಲಿಕ್ಕೆ ಪ್ರೇರಕ ನೀನೆ, ಭಯಕೃತ. ಹಾಗೆ ನನ್ನಲ್ಲಿ ನಿಂತು ಆ ಭಯವನ್ನ ಓಡಿಸಿಬಿಡ್ತೀಯ, ಆದ್ದರಿಂದ ನೀನೇ ಭಯನಾಶನ. ಅದಕ್ಕೆ ಆಪತ್ತು ನಾಶವಾಗುವುದಕ್ಕೆ ಪ್ರೇರಕನೆಂದು ಆ ದೇವರನ್ನ ಪ್ರಾರ್ಥನೆ ಒಳಗೆ ಮಾಡಬೇಕು. ಇಷ್ಟೆಲ್ಲ ಯಾರು ಮಾಡ್ತಾರ್ರಿ? ನಮ್ಮ ದೇವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಕೂಡಿಸಿ, ಅಲ್ಲಿ ದೇವರನ್ನು ಕರ್ಕೊಂಡು ಬಂದು ಇಲ್ಲಿ ಕೂಡಿಸಿ, ಮತ್ತ ಆತನಲ್ಲಿ ಈ ಗುಣಗಳೆಲ್ಲ ಲಿಸ್ಟ್ ಸುಮ್ಮನೆ ನೆನಪಿರುತ್ತಾ ಬರಲ್ಲ. ಅದು 10 ಸಲ ಓದಬೇಕು, 10 ಸಲ ಬರೀಬೇಕು, ಬರೆದುಕೊಂಡು ಪ್ರತಿಯೊಂದು ಸಲ ನೋಡಿ ಆ ಗುಣಗಳೆಲ್ಲ ಸರಿಯಾಗಿ ಬರ್ತಾ ಇದೆಯಲ್ಲ ಅಂತ ಚೆಕ್ ಮಾಡಿಕೊಂಡು ಹೌದಲ್ರಿ? ಕಷ್ಟ ಇದೆಯಲ್ವಾ? ಮಾಡಿದ್ರೆ ಇದೆ, ಬಿಟ್ರೆ ಏನೂ ಇಲ್ಲ. ಕೇಳಿಬಿಟ್ರೆ ಈಸಿಯೆಸ್ಟ್ ಪ್ರಾಸೆಸ್ ಇದು. ಮಾಡಬೇಕು ಅಂತಿದ್ದಾಗ ಆಚಾರ್ಯೇ ಯಾಕೆ ದಿನಾಗೂ ಜಾಸ್ತಿ ಹೇಳ್ಬಿಡ್ತಾ ಇದ್ದೀರಾ ಅಂತ ಬಾಯಿಂದ ಬರುತ್ತದು. ಕೇಳಿಬಿಡೋ ಕಾಲಕ್ಕೆ ಇನ್ನೂ ಹೇಳಿ ಆಚಾರ್ಯ, ಇನ್ನೂ ಹೇಳಿ ಆಚಾರ್ಯ ಅಂತಿರುತ್ತೆ. ಯಾಕೆ? ಮಾಡೋದೇ ಇಲ್ಲಲ್ಲ. ಆ ಮಾಡ್ತಾ ಹೋಗೋ ಕಾಲಕ್ಕೆ ಲೋಡ್ ದಿನಾಗೂ ಪ್ರಾಕ್ಟಿಕಲ್ಲಿ ಮಾಡೋ ಲೋಡ್ ಜಾಸ್ತಿ ಆಗ್ತಾ ಇದ್ರೆ ಚೂರು ಸ್ವಲ್ಪವೇ ಹೇಳಿ ಅಂತ ಕೇಳ್ತಾ ಇರ್ತೇವೆ. ಪಾಠದಲ್ಲೂ ಅಷ್ಟೇ, ಸ್ವಾಮಿಗಳು ಎಲ್ಲ ಆಚಾರ ಮಾಡೋ ಕಾಲಕ್ಕೆ ಅವರು ಸರಸರ ಸರಸರ ಫಾಸ್ಟ್ ಹೋಗ್ತಾ ಇದ್ರೆ ಯಾರಿಗೆ ಆನಂದ? ಪ್ರವಚನೋತ್ತರ ಪಾಠ ಕೇಳುವವರಿಗೆ ಬಹಳ ಆನಂದ, ಎಷ್ಟು ಬೇಕಾದ್ರೂ ಹೋಗ್ಲಿ ಸ್ವಾಮಿನ ಮಂಗಳ ಆದ್ರೆ ಸಾಕು ಅಂತ ಕೂತಿರ್ತೀವಿ. ಹೌದ್ ತಾನೆ? ಎಲ್ಲಿ ಮಂಗಳ ಆಯ್ತು, ಏನ್ ಮಂಗಳ ಆಯ್ತು, ಎಲ್ಲಿ ಆಯ್ತು, ಯಾವ ಕ್ಷೇತ್ರಕ್ಕೆ ಹೋದ್ವಿ ಅಷ್ಟೇ ಹೊರತು ಅದರಲ್ಲಿ ಆ ಗ್ರಂಥ ಎಷ್ಟು ತಲೆ ಉಳಿಯಿತು ಎಂಬುದು ಅದು ಇಂಪಾರ್ಟೆಂಟ್ ಅಲ್ಲ. ಗ್ರಂಥ ಎಷ್ಟು ತಲೆಯಲ್ಲಿ ಉಳಿಯಿತು, ಗುರುಗಳಿಗೆ ಗ್ರಂಥ ಎಷ್ಟು ಒಪ್ಪಿಸಿದೆ, ತಲೆಯಲ್ಲಿ ಉಳದದ್ದನ್ನ ಒಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿದೆ ಅಂತ ಆ ರೀತಿ ಕೂತಾಗ ಗುರುಗಳು ಫಾಸ್ಟ್ ಆಗಿ ಹೊರಟ್ರೆ, ಏನಿನ್ನ ಸ್ವಾಮಿ ಇಷ್ಟೆಲ್ಲ ಹಿಡಿದ ದಿನಕ್ಕೆ ನಂಗೆ ಆಗ್ತಾ ಇಲ್ಲ, ಸ್ವಲ್ಪ ಸ್ಲೋ ಮಾಡಿ ಅಂತ ಕೇಳುತ್ತೇವೆ. ಹಾಗೆ ವಿಜಯರಾಯರ ಒಂದೊಂದು ಆ ಗುಣಗಳು ಹೇಳ್ತಾ ಇದ್ದಾರೆ ಭಗವಂತನದ್ದು. ಅದನ್ನ ಕೇಳಬೇಕು, ಪಟ್ಟಿ ಮಾಡಿಕೋಬೇಕು, ಪಟ್ಟಿ ನೆನಪಿಟ್ಟುಕೋಬೇಕು, ನೆನಪಿಟ್ಟುಕೊಳ್ಳಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ದಿನಾಗೂ ಒಳಗೆ ದೇವರ ಚಿಂತನೆ ಮಾಡಬೇಕು. ಅವನ್ನ ಚಿಂತನೆ ಮಾಡುವಾಗ ಈ ಗುಣಗಳೆಲ್ಲ ನೀನ್ ಹೀಗೆ ಅಂತ ಹೇಳೋ ಕಾರಕ್ಕೆ ಒಂದೊಂದು ಮಿಸ್ ಆಗ್ತಾ ಬರುತ್ತೆ. ಅವಾಗ ಯಾವ್ದು ಮಿಸ್ ಆಯಿತು ಅಂತ ಮತ್ತ ನೋಡ್ಕೋಬೇಕು. ಮತ್ತ ಅವನು ಹೇಳ ಈ ಪ್ರಾಕ್ಟೀಸ್ ಮಾಡುತ್ತಾ ಬಂದ್ರೆ ಇಡೀ ಸುಳಾದಿಗಳೆಲ್ಲ ಹೇಗಿರುತ್ತೆ ಅದನ್ನು ಹೇಳ್ತಾ ಇಲ್ಲ. ಇದೇ ಪ್ರಾಪ್ಯವಾಗದಲೇವೇ ಏನು ಫಲವಿಲ್ಲ. ನಾನು ಅದು ಮಾಡಿದೆ ಇದು ಮಾಡಿದೆ ಅಂದ್ರೆ ಏನು ಉಪಯೋಗ? ಏನು ಮಾಡಬೇಕೋ ಅದು ಮಾಡದೆ ಮಿಕ್ಕದ್ದೆಲ್ಲ ಬರೀ ಮೈದಣಿಯೋ ಕೆಲಸಗಳೆಲ್ಲ ಮಾಡಿ ಈ ತಂಬಿಗೆ ತೊಳೆದೆ, ವಾಯನ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ, ಅದು ಹೋದೆ, ಉಪವಾಸ ಬಿದ್ದೆ, ಸುಸ್ತಾದೆ, ತಲೆ ಸುತ್ತು ಬಂದು ಬಿದ್ದೆ ಅಷ್ಟೇ ತಾನೆ? ನಾವೆಲ್ಲ ಬೇಡ ಅಂತ ಹೇಳಿ ಹೊರಟವನಲ್ಲ. ಮತ್ತು ಆಚಾರ ಉಪವಾಸ ದ್ವೇಷಿ, ವಾಯನ ದ್ವೇಷಿ ಅಲ್ಲ ಮಾಡಿ. ಆದರೆ ಫಿಸಿಕಲ್ ಸ್ಟ್ರೈನೇ ಇಂಪಾರ್ಟೆಂಟ್ ಅಲ್ಲ, ಒಳಗೆ ಭಗವಂತನ ಚಿಂತನೆ ಬೇಕು. ಅದಕ್ಕೆ ಹೇಳ್ತಾರೆ ಇದು ಪ್ರಾಪ್ಯವಾಗದಲೇವೇ ಏನು ಫಲವಿಲ್ಲ. ಏನು ಫಲವಿಲ್ಲ ಅಂದ್ರೆ ಏನು ಫಲ ಬರಬೇಕು ಅದು ಬರಲ್ಲ, ಚೂರು ಚೂರು ಫಲ ಬಂದೇ ಬರುತ್ತಯ್ಯ ಯಾರಿಲ್ಲ ಅಂದ್ರು. ಅದರಿಂದ ಏನು ಉಪಯೋಗ? 100 ರೂಪಾಯಿ ಕೊಟ್ಟು ಪದಾರ್ಥ 100 ರೂಪಾಯಿಯಷ್ಟು ಪಡ್ಕೋಬೇಕು ಅಂತ ನನ್ನ ಪ್ರಯತ್ನ. 100ಕ್ಕೆ 150 ಬಂದ್ರೆ ಬಹಳ ವಿಶೇಷ, 100ಕ್ಕೆ 1 ರೂಪಾಯಿಯಷ್ಟು ಪಡ್ಕೊಂಡೆ. 100 ರೂಪಾಯಿ ಕೊಟ್ಟು ಪದಾರ್ಥ ಚಿಕ್ಕ ಪ್ಯಾಕೆಟ್ ಅಲ್ಲಿ 1 ರೂಪಾಯಿ ಕೊಟ್ಟರೆ ಹೊಟ್ಟೆ ಉರಿ ಅಲ್ವಾ? ನಾವು ಅದಕ್ಕೆ ತೃಪ್ತಿ ಪಡ್ತಾ ಇದ್ದೀವಿ, ನಮ್ಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. 100 ರೂಪಾಯಿ ಕೊಟ್ಟು 1 ರೂಪಾಯಿ ಸರಕು ತರೋದ ನಮ್ಗೆ ಬಹಳ ಅಭ್ಯಾಸ ಆಗ್ಬಿಟ್ಟಿದೆ. ಅದನ್ನು ಹೇಳ್ತಾರೆ ದಾಸರ್ ನಂದಲ ಮಾತದು, ಮಾಣಿಕವ ಕೊಟ್ಟು ಅಂಗಡಿಯೋಳ ಜೀವನ ಪಡೆದಂತೆ. ಯಾವುದು ಮಾಣಿಕ? ನಿತ್ಯ ನೀವು ಮಾಡುವ ಕರ್ಮಾನುಷ್ಠಾನ, ಆ ಕರ್ಮಾನುಷ್ಠಾನವೇ ಮಾಣಿಕ. ಅದು ಕೊಟ್ಟು ನೀವು ಫಲ ಏನ್ ಬಿಡ್ತಾ ಇದ್ದೀರಾ? ದೇವರಲ್ಲೇ ಮನಸ್ಸಿಟ್ಟಿಲ್ಲ, ಒಳಗಿರೋ ದೇವರಲ್ಲಿ ಮನಸ್ಸಿಟ್ಟಿಲ್ಲ, ಈ ತರ ಇಟ್ಟಿಲ್ಲ, ಅದಕ್ಕೆ ಅಜೀವನದಷ್ಟು ಫಲ ಬರ್ತಾ ಇದೆ. ಅದರಿಂದ ಏನಾಗುತ್ತೆ? ಎಲ್ಲಾ ಮೂಟೆ ಕಟ್ಕೊಂಡು ಒಂದು ಸ್ವರ್ಗದಲ್ಲಿ ಮೇಲೆ ಹಾಕ್ತಾರೆ ಸ್ವಲ್ಪ ಕಾಲ. ಅಲ್ಲಿ ಏನು ಏನ ಫ್ಲೈಟ್ ಅಲ್ಲೋ ಹೋಗೋ ಕಾಲಕ್ಕೆ ಅವ್ರು ಬರ್ತಾರ, ಚಾಕ್ಲೇಟ್ ಬೇಕಾ, ಬಿಸ್ಕೆಟ್ ಬೇಕಾ ಅಂತೆಲ್ಲ ಕೊಡ್ತಾ ಇರ್ತಾರೆ ಫ್ಲೈಟ್ ಅಲ್ಲಿ. ಹೋಗಿದಿರಾ ಹೋದ ಕಾಲಕ್ಕೆ ಅಲ್ವಾ? ಸಪ್ಲೈ ಮಾಡ್ತಾ ಇರ್ತಾರೆ, ಕೆಲವರು ದುಡ್ಡು ತಗೊಂಡು ಸಪ್ಲೈ ಮಾಡ್ತಾರೆ, ಕೆಲವರು ದುಡ್ಡು ಇಲ್ಲದೆ ಫ್ರೀಯಾಗಿ ಕೊಡ್ತಾರೆ ಪಾಪ. ಆ ತರ ಎಲ್ಲ ಸಪ್ಲೈ ಮಾಡ್ತಾ ಇರ್ತಾರೆ. ಸ್ವರ್ಗದಲ್ಲೂ ಅಷ್ಟೇ, ಕೂಡಿಸಿ ಫಸ್ಟ್ ಕ್ಲಾಸ್ ಸಪ್ಲೈ ಇರುತ್ತೆ. ಏನು ಖುಷಿಯೋ ಖುಷಿ ಅಲ್ಲೂ ಅಷ್ಟೇ. ಎಲ್ಲೆಲ್ಲ ಹೇಳಿದ್ರು 5 ಸ್ಟಾರು 7 ಸ್ಟಾರು ಅಲ್ಲಿ ಹೋದ್ರೆ ದುಡ್ಡಿಗೆ ಬೆಲೆ, ನಿಮ್ ಪಾಕೆಟ್ಗೆ ನಮಸ್ಕಾರ ಅವ್ರು ಮಾಡೋದು. ಅಲ್ಲಿ ಒಂದು ವಾರ ಇರ್ತೀವಿ ಅಂದ್ರೆ OSR ಅಂತ ಕೊಡ್ತಾನೆ, ದುಡ್ಡಿಲ್ಲ ಅಂದ್ರೆ ಅಡಿಗೆ ಮನೆ ಕಳಿಸ್ತಾನೆ. ಅದೇ ತಾನೆ ಅವನಿಗೆ ನೀವು ದೊಡ್ಡವರು ಗಿಡ್ಡವರು ಏನ್ ಬೇಕಾಗಿಲ್ಲ, ದುಡ್ಡಿತ್ತಾ ಬೆಲೆ ಇಲ್ಲ. ಹಾಗೆ ಸ್ವರ್ಗದಲ್ಲಿ ಪುಣ್ಯ ಇತ್ತ ಪ್ಲೀಸ್ ಬಿ ಸೀಟೆಡ್, ಇಫ್ ನಾಟ್ ಪ್ಲೀಸ್ ಗೆಸ್ಟ್ ಲಾಸ್ಟ್. ಹೌದು ಗೆಟ್ ಲಾಸ್ಟ್ ಅಂತ ಹೇಳಿಬಿಡ್ತಾರೆ. ಆದ್ರಿಂದ ಆ ಚಿಕ್ಕ ಚಿಕ್ಕ ಪುಣ್ಯಗಳು ಪಡ್ಕೊಂಡು ಸುತ್ತಮುತ್ತ ಬರುವುದಕ್ಕಪ್ಪ ಒಳ್ಳೇದು ನೋಡಿ ಅಂತ ಹೇಳ್ತಾ ಇದ್ದಾರೆ. ಇದೇ ಪ್ರಾಪ್ಯವ ಆಗದಲೇವೇ ಏನು ಫಲವಿಲ್ಲ. ಆ ದೇವರನ್ನ ಹೇಗೆ ಚಿಂತನೆ ಮಾಡಬೇಕು? ಷೋಡಶ ದಶ ಪೂಜೆಯ ಅಂದ್ರು. ಷೋಡಶ ಪೂಜೆ ನಾವು ಮಾಡಿದ್ವಿ, ಷೋಡಶ ದಶ ಪೂಜೆಯ ಅಂತ ಹೇಳ್ತಾ ಇದ್ದಾರೆ. ಹೌದು, ಷೋಡಶ ದಶ ಪೂಜೆ ಇದೆ ಅದನ್ನ ಹೇಳ್ತಾ ಅಂದ್ರೆ ಷೋಡಶೋಪಚಾರ ಪೂಜಾ ಎಷ್ಟು ಸಲ ಮಾಡಬೇಕು ಅಂದ್ರೆ 10 ಸಲ ಮಾಡಬೇಕು. ಷೋಡಶ ಪೂಜಾ 10 ಸಲ ಮಾಡಬೇಕು ಅದನ್ನ ಹೇಳ್ತಾರೆ. ಕೃಷ್ಣನಿಗೆ ಬೆಳಿಗ್ಗಿಂದ ಸಂಜೆ ಪರ್ಯಂತ ಎಲ್ಲ ಪೂಜೆಗಳಾಗುತ್ತೆ. ಪ್ರತಿಯೊಂದು ಪೂಜೆಯಲ್ಲೂ ಛತ್ರ ಚಾಮರ ನೈವೇದ್ಯ ವ್ಯಜನ ದರ್ಪಣ ಷೋಡಶೋಪಚಾರ ಪೂಜೆ ಆಗ್ತಾನೆ ಇರುತ್ತೆ. ಆದರೆ ನಮ್ಮ ಪೂಜೆ ಹಾಗಲ್ಲ, ಒಂದೇ ಸಲ ಷೋಡಶೋಪಚಾರ ಮತ್ತು ಕೇಳಬೇಡ ಅಂತ ತಾನೆ 10 ಸಲ ಮಾಡ್ತೀವ ಷೋಡಶೋಪಚಾರ ಮಾಡೋದಿಲ್ಲ. ಅವ್ರು ಹಾಗಲ್ಲ, ಪ್ರತಿಯೊಂದು ಪೂಜಾ ನಿರ್ಮಾಲ್ಯ ತೆಗೆದರೂ ಆ ಷೋಡಶೋಪಚಾರ ಪೂಜಾ ನಡೆಯುತ್ತಲ್ಲಿ ನಿರ್ಮಾಲ್ಯ ತೆಗೆದುಕೊಳ್ಳೆ ಅಡಿಗೆ ಎಲ್ಲ ಬರುತ್ತೆ ಅಲ್ಲಿ, ಉರುಳಿ ಅನ್ನ ನೈವೇದ್ಯ ಎಲ್ಲ ಬರುತ್ತೆ, ದೇವರಿಗೆ ನೈವೇದ್ಯ ಎಲ್ಲ ಆರತಿ ಎಲ್ಲ ನಡೆಯುತ್ತೆ. ಛತ್ರ ಚಾಮರ ಹಾಕ್ತಾರೆ ನಿರ್ಮಾಲ್ಯ ಆದ ಕೂಡಲೇ, ಮತ್ತ ದೇವರಿಗೆ ಗಂಧೋದಕ ಅಭಿಷೇಕ ಮಾಡುತ್ತಾರೆ, ಮತ್ತ ನೈವೇದ್ಯ, ಮತ್ತ ಅಲಂಕಾರ ಮತ್ತು ನೈವೇದ್ಯ, ಮತ್ತ ಪಂಚಾಮೃತ ಮತ್ತು ನೈವೇದ್ಯ, ಮತ್ತು ಎಲ್ಲ ಪೂಜಾ. ಹೀಗೆ ಅದೆಷ್ಟು ಮಾಡಬೇಕು? ಷೋಡಶ ದಶ ಪೂಜೆಯ ಅಂದ್ರು. ಆ ಷೋಡಶ ದಶ ಪೂಜೆ ಯಾರಿಗೆ ಮಾಡಬೇಕು ಅಂದ್ರೆ, ದೇವರ ಗುಣಗಳೆಲ್ಲ ಕಟ್ಟಿ ಕೊಡ್ತಾ ಬರ್ತಾರೆ. ಶ್ರೀಪತಿ ಯಾರಿಗೆ ಗೊತ್ತೇ ಇಲ್ಲಲ್ಲ ಷೋಡಶ ದಶ ಪೂಜೆ ಅಂತೇಳಿ, ಏನೋ ಮಾಡ್ಲಿಕ್ಕೆ ಶುರು ಮಾಡಿದ್ವಪ್ಪ. 10 ಸಲ ದೇವರಿಗೆ ಷೋಡಶ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ, ಮಾಡಿದ ಕೂಡಲೇ ಬರೋದೇನು ಅಪ್ಪ, ನಂಗೇನ್ ಗೊತ್ತಾಗ್ಬಿಡ್ತಿದ್ದು, ಯಾರಿಗೂ ಗೊತ್ತಿಲ್ಲ ನೋಡಿ ಬೆಂಗಳೂರಿನಾಗೆ ಅಂತ ಹೇಳಿ, ಅಯ್ಯೋ ಅಹಂಕಾರ ಒಂದೇ ಬಿಡುತ್ತ ಹೇಳ್ತಾ ಇದ್ದಾರೆ. ಶ್ರೀಪತಿ ಇವನಿಗೆ ಅಸಲು ಇದು ಏನು ಕಸಕ್ಕೆ ಸಮಾನ, ನಾನು ಮಾಡೋ ಷೋಡಶೋಪಚಾರ ಪೂಜಾ ಅಸಲು ಏನೂ ಅಲ್ಲ ಅವನಿಗೆ, ನಥಿಂಗ್, ಅದು ಏನು ಬೇಕಾಗಿಲ್ಲ ಅವನಿಗೆ. ಊಟ ತುಂಬಾ ಆಗಿದೆ, ಹೊಟ್ಟೆ ತುಂಬಾ, ಹೋಳಿಗೆ ಊಟ, ಹೋಳಿಗೆ ಆಂಬೋಡಿ ಪಾಯಸ ಎಲ್ಲ ಚೆನ್ನಾಗಿ ಕುತ್ತಿಗೆ ಪರಿಗಂತ ಊಟ ಮಾಡಿದವನಿಗೆ ಮತ್ತ ಅಡಿಗೆಯಲ್ಲಿ ಬಳಸಿದ ಯಾವುದೋ ಒಂದು ಚೂರು ತಂದು ತಗೋ ಅಂತ ಕೊಟ್ರೆ ನಂಗ್ಯಾಕಯ್ಯ ಹೊಟ್ಟೆ ತುಂಬಿದೆ ಬೇಡ ಮಹಾರಾಯ ಬಿಟ್ಟ ಸಾಕು ಅಂತಿರ್ತಾರೆ. ಹಾಗೆ ಸ್ವಾಮಿಗೆ ಏನು ಬೇಕು ನಾವು ಕೊಡೋದು, ಏನು ಬೇಕಾಗಿಲ್ಲ. ಅದಕ್ಕೆ ಶ್ರೀಪತಿ ಅದರಲ್ಲೆಲ್ಲ ಕೊಟ್ಬಿಡ್ತಾ ಇದ್ದಾರೆ. ಶ್ರೀಪತಿ ಏನ್ ಕೊಡ್ತೀಯಪ್ಪ, ದೇವರಿಗೆ ನೀರ್ ಹಾಕ್ತೀಯ, ಅದಕ್ಕೆ ಹೇಗೆ ಅರ್ಚಿಸಲಿ ಮೆಚ್ಚಿಸಲಿ ನಿನ್ನ ಶ್ರೀಪತಿ, ನೀರಿಗೆಲ್ಲ ಪತಿ ಆತ ಶ್ರೀಪತಿ, ಆತ ನೀರಿಗೆ ಪತಿ, ಅವನಿಗೆ ನೀರ್ ಕೊಡ್ತೀಯ ನೀನು, ಎಲ್ಲ ಆತನದ್ದೇ ಅಂತ ಹೇಳ್ತಾರೆ. ಹೆಬ್ಬೆರಳಿಂದಲೇನೆ ಗಂಗೆಯನ್ನು ಪಡೆದವನಿಗೆ ಎಲ್ಲ ಇರೋ ನೀರೆಲ್ಲ ಅವಂದೇ, ಅವಂದಲ್ಲದ ನೀರೇನ ತಂದ್ಕೊಳ್ಳಿಕ್ಕಾಗುತ್ತಾ ನಿಮಗೆ, ಅವನದೇ ಅವನಿಗೆ ಕೊಡಬೇಕು. ಹಾಗೆ ಆರತಿ ಪರ್ಯಂತ ಎಲ್ಲ ಅವನದ್ದೇ ರೂಪಗಳು ನಿಂತಿವೆ, ಅವನದ್ದೇ ಅವನಿಗೆ ಕೊಡಬೇಕಷ್ಟೇ, ಬೇರೆ ಏನು ಕೊಡ್ಲಿಕ್ಕಾಗಲ್ಲ. ಅಷ್ಟಲ್ಲ ನಾನಿಷ್ಟು ಮಾಡಿಬಿಡುತ್ತೆ ಅಂದ್ರೆ ನೀನೇನು ಮಾಡುತ್ತೀಯ, ಆತನ ಸೇವೆ ಮಾಡೋದು ಶ್ರೀ ಲಕ್ಷ್ಮೀದೇವಿ ಮಾತ್ರ. ನೀನು ಮಾಡಬೇಕು ಅಂದ್ರೂ ನಿನ್ನ ಕೈ ಹಿಡಿದು ನಿನ್ನೊಳಗೆ ನಿಂತು ಲಕ್ಷ್ಮೀದೇವಿಯೇ ಮಾಡುತ್ತಾಳೆ, ಅದಕ್ಕೆ ನಿನ್ನಿಂದ ಏನೂ ಆಗಲ್ಲ. ಸ್ವಾಮಿ ಲಕ್ಷ್ಮೀದೇವಿ ಗುರುಗಳು ಕರುಣೆ ಮಾಡಿ ನಿನ್ನ ಕೈ ಹಿಡಿದು ದೇವರಿಗೆ ಪೂಜಾ ಮಾಡಿಸ್ತಾ ಇದ್ದಾರೆ ಎಂಬ ಎಚ್ಚರ ಬರಲಿ ಅನ್ಲಿಕ್ಕೆ ಶ್ರೀಪತಿ. ಸುರಪತಿ ತತ್ವಾಭಿಮಾನಿ ದೇವತೆಗಳು ಯಾರಿದ್ದಾರೆ ಅವರೆಲ್ಲ ಈ ಪೂಜಾ ಮಾಡಿಸ್ತಾ ಇದ್ದಾರೆ. ಆ ಪೂಜಾ ಮಾಡಿಸುವ ತತ್ವಾಭಿಮಾನಿ ದೇವತೆಗಳ ಒಳಗಿದ್ದು ಅವರ ವ್ಯಾಪಾರ ಮಾಡಿಸೋದು ಇವನೇ, ಇವನೇ ಪ್ರೇರಣೆ ಮಾಡಿ ನನಗೆ ಅವರ ಮೂಲಕ ಅನುಗ್ರಹ ಮಾಡಿಸ್ತಾ ಇದ್ದಾನೆ. ಜಗಪತಿ, ಯುಗಪತಿ, ತಾಪಸಪತಿ, ಯಜ್ಞಪತಿ, ಮುಕ್ತ ಗೋಪತಿ ಹೇಳ್ತಾ ಇದ್ದಾರೆ. ಈತ ಜಗಪತಿ, ಜಗತ್ತಿಗೆಲ್ಲ ಪತಿ ಈತ. ಅಲ್ಲ ಜಗತ್ತು ಅಂದ್ರೆ ಯಾವುದು, ಪಿಂಡಾಂಡ ಹೌದು ಬ್ರಹ್ಮಾಂಡ ಹೌದು ಎಲ್ಲದಕ್ಕೂ ಪತಿ ಇವನು. ಅಂದ್ರೆ ಜಗಪತಿ ಅಂತ ಹೇಳಿದರೆ ಅವನ ಅಧೀನ ಎಲ್ಲ. ಅಂದ್ರೆ ಇವತ್ತು ನಾನು ಈ ಪೂಜಾ ಮಾಡಬೇಕಾದರೆ ಅದು ಹೊರಗಿನ ಪದಾರ್ಥಗಳಾಗಲಿ ಒಳಗಿನ ಪದಾರ್ಥಗಳಾಗಲಿ ಅದು ಕೊಡಬೇಕಾದರೆ ಅದು ನನಗೆ ಕೊಟ್ಟವ ಇವನೇ, ಅವನೇ ಪದಾರ್ಥಗಳು ಕೊಟ್ಟು ಇದು ನನಗೆ ಕೊಡು ಅಂತ ತಗೊಂಡ್ರೆ ಅದು ಪೂಜಾ ಆಗುತ್ತೆ, ಇಲ್ಲದಿದ್ರೆ ಇಲ್ಲ. ಒಟ್ಟಾರೆ ನಾವು ಪೂಜಾ ಮಾಡುವ ಕಾಲಕ್ಕೆ ಅಹಂಕಾರ ಎಲ್ಲಿ ತಲೆ ಎತ್ತಬಾರದು, ಅದು ತಲೆ ಮೇಲೆ ಹಾರಿ ತಗೊಂಡು ಕೊಡ್ತಾ ಬರ್ತಾರೆ. ಗುಣಚಿಂತನ ಅಂದ್ರದೆ ನಮ್ಮೊಳಗಿರುವ ಅಹಂಕಾರ ತುಂಡು ತುಂಡಾಗಿ ಸುಟ್ಟು ಹೋಗ್ಬೇಕು, ಅದನ್ನ ಹೇಳ್ತಾ ಇದ್ದಾರೆ. ಸುರಪತಿ, ಜಗಪತಿ, ಯುಗಪತಿ, ಈ ಯುಗಕ್ಕೆ ಇವನೇ ಪತಿ. ಅಲ್ಲ ಯುಗಪತಿ ಅಂದ್ರೆ ಎಲ್ಲ ಯುಗಗಳಿಗೂ ಇವನೇ ಪತಿ ಅಲ್ಲ? ಹೌದು, ಎಲ್ಲ ಯುಗಗಳಿಗೂ ಇವನೇ ಪತಿ, ಈ ಯುಗಕ್ಕೂ ಅವನೇ ಪತಿ ಅಂತ. ಅಲ್ಲ ಎಲ್ಲ ಯುಗಗಳಿಗೆ ಅದಾಗಿ ಯುಗ ಆಗಲ್ವೇನು ಅಂದ್ರೆ, ಎಲ್ಲ ಯುಗದಂತೆ ಈ ಯುಗ ಅಲ್ಲ, ಕಲಿಯುಗ. ಹೌದ್ರಿ, ಅದಕ್ಕೆ ತೊಂದರೆ ಆಗ್ತಾ ಇದೆ, ಒಂದು ಇಲ್ಲ ಒದಾಡ್ತಾ ಇದ್ದೇವೆ ಅಂದ್ರೆ ಹೇಳ್ತಾರೆ. ಮೂರು ಯುಗದಲ್ಲಿ, ಇಡೀ ಯುಗದಲ್ಲಿ ಎಷ್ಟು ಜನ್ಮಗಳು ತಗೊಳ್ಳಬೇಕೋ ನಮಗೆ ಬರಬಹುದು, ಅಷ್ಟೋ ಜನ್ಮಗಳು ಮೂರು ಯುಗದಲ್ಲಿ ಎಷ್ಟು ಜನ್ಮಗಳು ಬರಬಹುದು ಅಷ್ಟೋ ಜನ್ಮಗಳು ಬ್ರಾಹ್ಮಣ ಜನ್ಮವೇ ಬಂದು ಒಳ್ಳೆ ಯಜ್ಞ ಯಾಗಾದಿ ದಾನ ಧರ್ಮಗಳು ಎಲ್ಲ ಅನುಷ್ಠಾನ ಜಪ ಕರ್ಮಾನುಷ್ಠಾನ ಎಲ್ಲ ಪೂರ್ಣ ಒಂದು ಚೂರು ಹುಟ್ಟಿದಾಗ ಸಾಯೋ ಪರ್ಯಂತ ಚೆನ್ನಾಗಿ ಮಾಡಿದರೆ ಎಷ್ಟೆಲ್ಲ ಮೂರು ಯುಗದ ಪುಣ್ಯ ನಮಗೆ ಸಿಗಬೇಕೋ ಅಷ್ಟು ಪುಣ್ಯ ಈ ಯುಗದಲ್ಲಿ ಕೃಷ್ಣನನ್ನ ನೆನೆದು ಮನಸ್ಸಿನಲ್ಲಿ ಸ್ಮರಣೆ ಮಾಡಿ ಬಾಯಿಂದ ನೆನೆದರೆ ಒಂದು ಕ್ಷಣದಲ್ಲಿ ಕೊಡ್ತಾನಂತೆ. ಮತ್ತೆ ಅಂಥ ತಾಕತ್ತು ಈ ಯುಗಕ್ಕೆ ಬಂದಿದೆಯಾ ಅಂದ್ರೆ ಈ ಯುಗದೊಳಗೆ ಈ ಯುಗದ ಹೆಸರಿಟ್ಟುಕೊಂಡು ನಿಂತ ಸ್ವಾಮಿ ಅಂಥ ತಾಕತ್ತನ್ನ ಪ್ರಕಟ ಮಾಡ್ತಾ ಇದ್ದಾನೆ. ಕಲಿಯುಗದಲ್ಲಿ ಬರುವಷ್ಟು ಪುಣ್ಯ ಮಿಕ್ಕ ಯುಗದಲ್ಲಿ ಬರ್ತಾ ಇಲ್ಲ ನೋಡಿ ಅದು. ಯಾಕೆ? ಎಲ್ಲ ಫೆಸಿಲಿಟಿ ಇದೆ, ಯಾರ ಮನಸ್ಸು ಬೇರೆ ಕಡೆ ಹೋಗಲ್ಲ, ದೇವರಲ್ಲಿ ತಾನಾಗೇ ನಿಲ್ಲುತ್ತೆ. ದೇವ ಅಂತಾನೆ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟ ಕಾಲಕ್ಕೆ ನೀವು ಮಾಡೋದೇನದೆ, ಅಂತ ದೊಡ್ಡ ಕೆಲಸ ಏನಿದೆ ಕಲಿಯುಗದಲ್ಲಿ? ಏನು ಇಲ್ಲದ ಕಾಲಕ್ಕೆ ನನ್ನ ನೆನೆಯೋದೇ ದೊಡ್ಡ ಕೆಲಸ ಅಂತ. ಅದಕ್ಕೆ ಯುಗಪತಿ ಅವಾಗನಿಸ್ತು, ಹೌದಯ್ಯ ಕೃತಾದಿಶು ಜನಾಹ ರಾಜನ್ ಕಲವು ಇಚ್ಛಂತಿ ಸಂಭವಂ. ಕೃತಾದಿಗಳಲ್ಲಿ ದೇವರ ವರ ಕೇಳಿ ಕೊನೆಗೆ ಬೋನಸ್ ಆಗಿ ಕೇಳ್ತಾರಂತೆ, ಸ್ವಾಮಿ ಇನ್ನೊಂದು ವರ ಕೊಡೋ. ಏನು ವರ? ಕಲಿಯುಗದಲ್ಲಿ ಹುಟ್ಟಿಸು. ನಮಗೆ ಆಶ್ಚರ್ಯ ಆಗುತ್ತೆ, ಹುಟ್ಟಿ ನಾವೇನ್ ಮಾಡ್ತಾ ಇದೀವಿ, ಕ್ಯಾಶುವಲ್ ಬರ್ತಾ ಇದೀವಿ, ಅವ್ರು ಮಾತ್ರ ಹುಟ್ಟಿ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಕೇಳಿಕೊಂಡೋ ಜನ್ಮ ಅಂತ ಅದು ಗೊತ್ತಾ? ಕಲಿಯುಗದಲ್ಲಿ ಕೇವಲ ಹುಟ್ಟಲಿಕ್ಕಲ್ಲ, ಕಲಿಯುಗದಲ್ಲಿ ಹುಟ್ಟಿದ ಮೇಲೆ ಹುಟ್ಟಿದಾಗಲಿಂದ ಸಾಯೋ ಪರ್ಯಂತ ನಿನ್ನನ್ನೇ ಸದಾ ನೆನೆಯುವ ಜನ್ಮ ಕೊಡಪ್ಪ ಅಂತ ಕೇಳ್ತಾನೆ. ಅಂಥ ಜನ್ಮ ಆಗಿದೆ ನಮ್ದು, ಇಲ್ಲವೇ ಇಲ್ಲ, ದೇವರು ನೆನಪೇ ಬರ್ತಾ ಇಲ್ಲ. ಹಾಗಾದರೆ ನಮಗೂ ಇವಾಗೇ ಎಷ್ಟೋ ಆಯುಷ್ಯ ಹೋಗ್ಬಿಟ್ಟಿದೆ, ಇನ್ನಾದರೂ ಉಳಿದ ಆಯುಷ್ಯ ಶ್ರೀಹರಿಯನ್ನೇ ನಾವು ಚಿಂತನೆ ಮಾಡುತ್ತಾ ಕಳೆಯಬೇಕಾ? ದೇವರನ್ನ ಯುಗಪತಿ ಅಂತ ಚಿಂತನೆ ಮಾಡಬೇಕು. ಕಲಿಯುಗದ ಪತಿಯುವ ಆಯಾ ಜೀವರಾಶಿಗಳಿಗೆ ತನ್ನದ್ದೇ ನೆನಪನ್ನ ಕೊಡತಕ್ಕಂಥವ, ಅದಕ್ಕೆ ಯುಗಪತಿ. ಆ ಯುಗಪತಿ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲಿ ತಪಸ್ಸು ಬರುತ್ತೆ, ದೇವರಲ್ಲಿ ದೇವರಲ್ಲೇ ಮನಸ್ಸು ನಿಲ್ತಾ ಬರುತ್ತಲ್ಲ, ನಾವು ಏನಾಗ್ತೀವಿ? ತಪಸ್ಸು ಮಾಡಿದ್ರೆ ತಾಪಸರು ಆಗ್ತೀವಿ. ಅದಕ್ಕೆ ತಾಪಸಪತಿ, ಜ್ಞಾನಿಗಳು ತಪಸ್ವಿಗಳಾರಿದ್ದಾರೆ ಅವರಿಗೆ ಪತಿ ಇವನೇ, ಅವರೊಳಗೆ ನಿಂತು ಎಲ್ಲ ಪ್ರೇರಣೆ ಮಾಡಿದ್ದು ಇವನೇ. ಯಾರು? ನಮ್ಮ ಒಳಗಿರುವ ಮೂರ್ತಿ. ಅಂದರೆ ನಮಗೂ ನಮಗೆ ತಕ್ಕಂತ ತಪಸ್ಸು ಕೊಡ್ತಾನೆ. ತಪಸ್ಸು ಅಂದ್ರೆ ಕಣ್ಣು ಮುಚ್ಚಿ ಕೊಡುವುದಲ್ಲ, ತಪ ಆಲೋಚನೆ, ದೇವರ ಕುರಿತು ಸದಾ ಆಲೋಚನೆ ಕೊಡುತ್ತಾನೆ ಭಗವಂತ. ಯಜ್ಞಪತಿ ತಾಪಸಪತಿ ಅಂತ ಭಗವಂತ ಚಿಂತನೆ ಮಾಡ್ತಾ ಬಂದಾಗ ದೇವರ ಕುರಿತೇ ಆಲೋಚನೆ ಬರುತ್ತೆ. ಆವಾಗ ದೇವರ ಕುರಿತೇ ಆಲೋಚನೆ ಬರ್ತಾ ಇದೆ, ಹೇಗೆ ಬರಬೇಕು ದೇವರ ಕುರಿತೇ ಆಲೋಚನೆ? ದೇವರು 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 ಅಂತ ಬಂದ್ರೆ ಸಾಕ 24 ಗಂಟೆ? ಇನ್ನೇನಾದ್ರೂ ಬರಬೇಕಾ ಅಂದ್ರೆ ಯಜ್ಞಪತಿ ಅಂತ ದೇವರ ನೆನಪು ಸದಾ ಬರಬೇಕು. ಏನು ಯಜ್ಞ ಅಂದರೆ ದೊಡ್ಡ ಯಜ್ಞ ಕುಂಡ ಹೃದಯ. ಶರೀರವೇ ದೊಡ್ಡ ಯಜ್ಞ ವೇದಿಕೆ, ಅದರಲ್ಲಿ ಹೃದಯವೇ ಕುಂಡ. ಅಲ್ಲಿಗೆ 10 ಇದೇನಾಗುತ್ತೆ ಅಂದ್ರೆ ಈ ಹೋಮಕುಂಡ ನೋಡಿದ್ದೀರಾ? ನೋಡಿಲ್ಲ ಪ್ರಾಯಶಃ, ಸುಮ್ಮನೆ ದೂರದ ನೋಡಿರ್ತೀರ. ಸ್ವಲ್ಪ ಈ ಸಲ ಸ್ವಲ್ಪ ದೊಡ್ಡ ಸೈಜು ಹೋಮಕುಂಡ, ಮಾಮೂಲು ಏನು ಹೋಮನ ಕಿಟಕಿಟ್ ಮಾಡಿರ್ತಾರಲ್ಲ ಆ ತರ ಅಲ್ಲ, ಸ್ವಲ್ಪ 3 ಸ್ಟೆಪ್ಸ್ ಇಟ್ಟು ಹಾಕಿ ಎಲ್ಲ ಮಾಡಿರ್ತಾರೆ, ಸ್ವಲ್ಪ ದೊಡ್ಡದಾಗಿ ಮಾಡಿರ್ತಾರೆ. ಅದಕ್ಕೆ ನೋಡಿದರೆ ಒಂದು ಕಡೆ ಅಶ್ವತ್ಥ ಎಲೆ ಆಕಾರದಲ್ಲಿ ಸಿಮೆಂಟ್ ಏನು ಮಾಡಿರ್ತಾರೆ, ಮಣ್ಣಿಂದನು ಕಟ್ಟಿರ್ತಾರೆ. ಅಲ್ಲಿ ತುಪ್ಪ ಹಾಕ್ತಾ ಇರ್ತಾರೆ. ಆ ತುಪ್ಪ ಆ ತುದಿ ಹೀಗಿರುತ್ತಲ್ಲ, ಅದು ತೊಟ್ಟು 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 ಅಲ್ಲಿ ಬೀಳ್ತಾ ಇರುತ್ತೆ. ಉಪಕುಂಡ ಅಂತ ಕರೀತಾರೆ ಅದನ್ನ. ಅಂದ್ರೆ ಇದು ಪ್ರಧಾನ ಕುಂಡ, ಆಜ್ಯ ಹಾಕಬೇಕು. ಆಜ್ಯ ಎಲ್ಲಿಂದ ಹಾಕ್ತಾರೆ ಅಂದ್ರೆ 11 ಇಂದ್ರಿಯಗಳೇ ಪ್ರಧಾನವಾಗಿರತಕ್ಕಂಥ ಯಜ್ಞದ ಆಹುತಿಯನ್ನ ಕೊಡುವಂತಹ ಸ್ಥಳಗಳು ಅಲ್ಲಿಂದ ಬಂದು ಎಲ್ಲಿ ಬಿಡುತ್ತದೆಲ್ಲ ಬಂದು ಅಂದ್ರೆ ಮನಸ್ಸಿನಲ್ಲಿ ಬಿಡುತ್ತೆ, ಪ್ರಧಾನವಾಗಿ ಹೃದಯದಲ್ಲಿ ಆಹುತಿ ಆಗುತ್ತೆ. ಈ 11 ಇಂದ್ರಿಯಗಳಿಂದ 11 ಜನ ಜ್ಞಾನಿಗಳು ಪುರೋಹಿತರು ನಿಂತು ಯಜ್ಞವನ್ನ ಮಾಡುತ್ತಾರೆ. ಏನು ಯಜ್ಞ ಮಾಡುತ್ತಾರೆ ಅಂದರೆ ಆಯಾ ಇಂದ್ರಿಯಗಳಿಂದ ಜೀವಿಗೆ ನಾನಾ ಭೋಗವನ್ನ ಕೊಡತಾ ಪದಾರ್ಥಗಳನ್ನ ಭೋಗ ಕೊಡತಾರಲ್ಲ, ಆ ತಗೊಳ್ಳುವ ಪದಾರ್ಥಗಳನ್ನೆಲ್ಲ ಹೃದಯದಲ್ಲಿರುವ ಭಗವಂತನಿಗೆ ಯಜ್ಞ ಅಂತ, 11 ಇಂದ್ರಿಯದ ನಿಯಾಮಕನಾದ ಹೃದಯವರ್ತಿ ಸ್ವಾಮಿಗೆ ಆಹುತಿ ಅಂತ ದೇವತೆಗಳು ಕೊಡ್ತಾರೆ, ಅವರೇ ಋತ್ವಿಜರು. ಹೌದಾನೆ? ಗೊತ್ತಲ್ವಾ? ಮತ್ತೆ ಚಿಂತನೆ ಮಾಡ್ತಾನೆ, ಚಿಂತನೆ ಮಾಡಿದ್ರ ನನ್ನ ಶರೀರದಲ್ಲಿ ಇಂದ್ರಿಯಗಳಿವೆ, ಇವೆಲ್ಲ ಯಜ್ಞ ಕುಂಡಗಳು, ಅದರಿಂದ ಪ್ರಧಾನವಾಗಿ ನನ್ನ ಹೃದಯಕ್ಕೆ ಬಂದು ಬೀಳತಾ ಇವೆ ದೇವತೆಗಳು. ಹೌದು, ಮಾಡ್ತಾ ಇದ್ದೀವ ಅಲ್ಲಿ ಹೇಳ್ತಾರೆ. ಅದು ನಿಜವಾಗಿ ಚಿಂತನೆ ಬರಬೇಕಾ? ಚಿಂತನೆ ಬಂದು ಭಗವಂತನಿಗೆ ಆಹುತಿಗಳೆಲ್ಲ ಕೃಷ್ಣಾನೆ ನಗರ್ಪಿತ ಅಂತ ಅನ್ನಬೇಕಾ ಅನ್ನುವ ಬುದ್ಧಿ ಸತತ ಬರಬೇಕಾ? ಬರಬೇಕಾದ್ರೆ ದೇವರನ್ನ ಯಜ್ಞಪತಿ ಅಂತ ಚಿಂತನೆ ಮಾಡಿದರೆ ನಮ್ಮಿಂದ ಭಗವಂತ ಯಜ್ಞ ಮಾಡಿಸ್ತಾನೆ. ಇನ್ನು ಹೇಳ್ತಾ ಇದ್ದಾರೆ, ಮುಕ್ತ ಗೋಪತಿ. ಮುಕ್ತ ಅಂತ ಹೇಳ್ತಾರೆ ಇವನೆಂಥವ. ಅಲ್ಲ, ಮುಕ್ತ ಅಂದ್ರೆ ಯಾರಿಗೆ ಹೆಸರು? ಬಂಧನ ಇದ್ದು ಬಿಡುಗಡೆ ಆದವರಿಗೆ ಮುಕ್ತ ಅಂತ. ಬಿಡುಗಡೆ ಆದವ ಅಂತ ಹೇಳಿ ದೇವರಿಗೆ ಬಂಧ ಎಲ್ಲಿ ಬಂತು ಅಂದ್ರೆ ಹೇಳ್ತಾರೆ, ಬಂಧ ಹತ್ತಿರವೇ ಬರಲ್ಲಾದ್ದರಿಂದ ಅವನಿಗೆ ಮುಕ್ತ ಅಂತ ಹೆಸರು. ಬಂಧ ಬಂದು ಕಳ್ಕೊಂಡದ್ದಕ್ಕೆ ನಾವು ಮುಕ್ತರು, ಅವನಿಗೆ ಬಂಧವೇ ಬರಲ್ಲಾದ್ದರಿಂದ ಅವನಿಗೆ ಮುಕ್ತ ಅಂದ್ರು. ಬಂಧ ಬರುವಿಕೆ ಎಂಬುದರಿಂದ ಮುಕ್ತ, ಸದಾ ಮುಕ್ತ. ನಾವು ಪ್ರಾಬ್ಲಮ್ ಬಂದ ಮೇಲೆ ಕಳ್ಕೊಳ್ತೀವಿ, ಪ್ರಾಬ್ಲಮ್ ಇಲ್ಲದವರು. ದೇವರು ಪ್ರಾಬ್ಲಮ್ ಇಲ್ಲದವ ಅಂತ ಹೇಳ್ತಾರೆ. ದೇವರಿಗೂ ನಿರ್ದೋಷ ನಿರ್ದೋಷ, ನಾವು ನಿರ್ದೋಷಿಗಳಾಗ್ತೀವಿ. ಅಂದ್ರೆ ನಾವು ದೋಷ ಬಂದು ಕಳ್ಕೊಂಡ್ರೆ ನಿರ್ದೋಷಿಗಳಾಗೋದು. ದೇವರು ಹಾಗೇನ ಅಂದ್ರೆ ದೋಷವೇ ಬರಲ್ಲಾದ್ದರಿಂದ ಅವನ ಹತ್ತಿರಗೆ ಅವನನ್ನ ನಿರ್ದೋಷ, ಹಾಗೆ ಮುಕ್ತ. ಈ ಯಜ್ಞಕ್ಕೆ ಪತಿಯಾದ ಭಗವಂತನ ಚಿಂತನೆ ಮಾಡಿದರೆ, ಹಾ ಯಜ್ಞಪತಿ ಯಾರು? ನಮ್ಮ ಇಂದ್ರಿಯಗಳಿಂದ ಎಲ್ಲ ಆಹುತಿಯನ್ನ ಸ್ವೀಕಾರ ಮಾಡತಕ್ಕಂಥ ಸ್ವಾಮಿ ಯಾರು? ಮುಕ್ತ ಅಂತ ಚಿಂತನೆ ಮಾಡಬೇಕಂತೆ. ಇಲ್ಲದಿದ್ರೆ ಏನಾಗುತ್ತೆ? ಯಜ್ಞ ಮಾಡಿದಾಗ, ಯಜ್ಞ ಫಲಗಳನ್ನ ಸ್ವಾಮಿ ನಿನಗರ್ಪಿತ ಅಂತ ಕೊಡುವಾಗ ಏನೇನು ದೋಷಗಳಿರುತ್ತೆ ಅವೆಲ್ಲ ಅಂಟಾಗಿ ಬಿಡುತ್ತೆ. ಏನೇನು ದೋಷಗಳಿರುತ್ತೆ ಅವೆಲ್ಲ ಅಂಟಿಕೊಂಡು ಬಿಡುತ್ತೆ. ಯಾವ ಕ್ಷಣದಲ್ಲಿ ನಾನು ಅಂತ ಬಂತ ಅಂಟಿಕೊಳ್ಳುತ್ತೆ. ಹಾಗೆ ಆ ಪದಾರ್ಥಗಳು, ಅದರ ಮೇಲೆ ವ್ಯಾಮೋಹ, ಅದು ಇದು ಎಲ್ಲ ಯಜ್ಞ ನಡೆದಿರುತ್ತೆ. ಎಲ್ಲ ಒಳಗೊಳಗೆ ಒಳಗೊಳಗೆ ಎಲ್ಲ ರಿಪೇರ್ ಆಗ್ತಾ ಇರುತ್ತೆ. ಅದಕ್ಕೆ ಎಲ್ಲ ಯಜ್ಞ ಆಗಿರುತ್ತೆ. ಯಜಮಾನನಿಗೆ ಅಪಾ ಇಷ್ಟು ಖರ್ಚ ಆಯ್ತಾ ಅಂತ ಬಂದ್ರೆ ಪ್ರಟಾರ್ಪಣ ಮಾಡಿದ್ದು ಹೋಯ್ತು, ಪದಾರ್ಥ ಹೋಯ್ತು, ಹಾಗಾಗ್ಬಾರದಂತೆ. ಹಾಗಾದರೆ ನಮಗದು ಕಾಮನ್ ಫ್ಯಾಕ್ಟರ್ ಬಂದೇ ಬರ್ತಾ ಇರುತ್ತೆ. ಯಾರೇ ಆಗ್ಲಿ ಅವರನ್ನು 10,000 ಅಂತ ಬಜೆಟ್ ಇಂದ ಶುರು ಮಾಡಿರ್ತಾರೆ. ಅದು 15 ಬಂದ್ರೆ ಅಡ್ಡಿ ಇಲ್ಲ, ಓಕೆ ಅಂತಾರೆ. ಅದು ಗೊತ್ತಿಲ್ಲದೇನೆ 35 ಹೋಗಿಬಿಟ್ರೆ ಅವತ್ತು ಸಂಜೆ ಕೂತು ನೋಡು 35 ಆಯ್ತು, ರಾತ್ರೆಲ್ಲ ನಿದ್ದೆ ಬರಲ್ಲ, ಯಜ್ಞ ಆಗಿದ್ದಕ್ಕೇನೇನು ಮನೇಲಿ ಆಗಿದ್ದಕ್ಕೇನೋ ಎಲ್ಲರೂ ಫೋನ್ಗಳು ಮಾಡಿ ಹೊಗಳ್ತಾ ಇರ್ತಾರೆ, ಒಳಗೆಲ್ಲ ಸಂಕಟ ಆಗ್ತಾ ಇರುತ್ತೆ, 35 ದಾಟಿತಲ್ಲ ಅಂತ ಹೇಳಿ. ಅಲ್ಲ, ನಾನು ಹೇಳಿ ತಪ್ಪಾ? ಕರೆಕ್ಟ್ ಹೌದಲ್ವಾ? ಒಂದು ಮದುವೆ ಮಾಡಿದ್ರು ಹಾಗೆ ಆಗುತ್ತೆ, ಮನೆಯಲ್ಲಿ ಕಾರ್ಯಕ್ರಮ ಇಟ್ಕೊಂಡ್ರು ಹಾಗೆ ಆಗುತ್ತೆ, ಏನ್ ಮಾಡ್ಲಿಕ್ಕೆ ಹೋದ್ರು ಚೂರು ಜಾಸ್ತಿ ಮೀಟರ್ ತಿರುಗಿದ್ರೆ ಗೋವಿಂದ ಕುದಿಯಾಟ ಶುರುವಾಗುತ್ತೆ. ಅದಕ್ಕೆ ದಾಸರಂತಾರೆ, ಕೊಟ್ಟು ಕುದಿಯುವ ಕೆಟ್ಟ ನಾಯಿ ಅಂತಾರೆ. ಹಾಗಾದ್ರೆ ಇದು ನಮಗೆ ನಾರ್ಮಲ್, ಎಲ್ಲರಿಗೂ ನಾರ್ಮಲ್ ಕಾಮನ್ ಫ್ಯಾಕ್ಟರ್ ಇದು. ಇದು ಬರಬಾರದು ಅಂದ್ರೆ ಏನು ಮಾಡಬೇಕು? ಯಜ್ಞವೇನು ನಡೆಯಬೇಕು, ಅದು ಎಷ್ಟೇ ಆದರೂ ಕೂಡ ಮನಸ್ಸಿಗೆ ಹತ್ತಬಾರದು. ಮನಸ್ಸಿನಲ್ಲಿ ಏನೇ ದೋಷಗಳಿದ್ರು ಕೂಡ ಅವರು ಬಂದರೂ ಹತ್ತಬಾರದು, ಬರುತ್ತೆ ಬಂದರೂ ಹತ್ತಬಾರದು. ಸ್ವಾಮಿ ಅನುಗ್ರಹ ಮಾಡಬೇಕು. ಆವಾಗ ಏನು ಮಾಡಬೇಕು ಅಂದ್ರೆ, ಈ ಯಜ್ಞಕ್ಕೆ ನಿಯಾಮಕ ಮುಕ್ತ ಸ್ವಾಮಿ ಇದ್ದಾನೆ ಅಂತ ಚಿಂತನೆ ಮಾಡಿದರೆ ನಮಗೆ ಸರ್ವ ದೋಷಗಳಿಂದ, ಯಜ್ಞದಲ್ಲಿ ಮಾಡಿದ ಸಕಲ ಬಂದ ಸಕಲ ದೋಷಗಳಿಂದ ದೂರ ಮಾಡಿ, ನೋ ಪ್ರಾಬ್ಲಮ್ ಬಾರಯ್ಯ. ಅಲ್ಲ ಸ್ವಾಮಿ, ಮತ್ತ ಕೊನೆಗೆ ನಾನು ಹೀಗೆ ಅಂದುಕೊಂಡು, ಏನ್ ಪರವಾಗಿಲ್ಲ ಬಾ, ನಾನೇ ಕೊಟ್ಟೆ ಬಾ ಅಂತ. ಇಂದ್ರದೇವರು ಪಾರಿಜಾತ ವೃಕ್ಷವನ್ನು ಕೃಷ್ಣ ತಗೊಂಡು ಹೋಗುವ ಕಾಲಕ್ಕೆ ಯುದ್ಧಕ್ಕೆ ಬರುತ್ತಾರೆ. ಯುದ್ಧಕ್ಕೆ ಬಂದು ಸೋತೋಗ್ತಾರೆ. ಆವಾಗ ಇಂದ್ರದೇವರು ಹೇಳ್ತಾರೆ, ಅಲ್ಲಯ್ಯ ಯುದ್ಧ ಮಾಡಿದೆಯಲ್ಲ. ಅಲ್ಲ, ನೀನ್ ದೇವ, ಮತ್ತೆ ದೇವ ಅಂದ್ರೆ ನನ್ ಸರಿ ಯುದ್ಧ ಮಾಡ್ತೀಯ? ಹೌದಯ್ಯ, ನಿನ್ ಸರಿ ಯುದ್ಧ ಮಾಡ್ತೀವಿ. ಹೇಗೆ? ಅವಾಗ ಹೇಳ್ತಾರೆ ಹೇಗೆ ಈ ಆಕಳತ್ರೆ ಕರುಗಳು ಬಂದು ಹಾಲು ಕುಡಿಯುವಾಗ ಅದರ ಕೆಚ್ಚಲಿಗೆ ಬಾಯಿ ಹಾಕಿದಾಗ ಹಾಲು ಬರಬೇಕು ಅಂತ ತಿವಿದು ತಿವಿದು ಹಾಲು ಕುಡಿಯುತ್ತೆ, ವಿರೋಧವನ್ನ ಮಾಡುತ್ತೆ, ಮಾಡಿ ಕುಡಿಯುತ್ತೆ. ಹಾಗೆ ನಿನ್ನ ಜೊತೆಗೆ ಇಂಥ ಯುದ್ಧಗಳು ನಾವು ಹಾಗೆ ಮಾಡ್ತೇವಯ್ಯ ಅನುಗ್ರಹ ಪಡೆಯಲಿಕ್ಕೆ ಅಂತ ತಲೆಬಾಗಿ ನಿಂತಾಗ ಅವಾಗ ಕೃಷ್ಣನ ಬಾಯಿಂದ ಬರುತ್ತೆ, ಇಂದ್ರ ಯಾಕೆ ಚಿಂತನೆ ಮಾಡ್ತಾ ಇದ್ದೀಯ, ಮಯೈವ ಕಾರಿತಂ, ನಾನೇ ನಿನ್ನಲ್ಲಿ ನಿಂತು ಯುದ್ಧ ಮಾಡಿಸಿದ್ದಯ್ಯ ಚಿಂತೆ ಮಾಡಬೇಡ ಅಂತ ಅನುಗ್ರಹ ಮಾಡಿ ಕೊಟ್ಟು ಕಳಿಸ್ತಾನೆ. ಯುದ್ಧ ಮಾಡಿಸಿದ್ದು ಅವನೇ, ನಿನ್ನ ಅಧೀನ ನಾನು ಅಂತ ಕೊನೆಗೆ ಚಿಂತನೆ ಕೊಟ್ಟವನು ಅವನೇ. ಆ ಚಿಂತನೆ ಬಂದ ಕೂಡಲೇ ಯುದ್ಧ ಮಾಡಿದ ದೋಷ ಕಳೆದು ಹತ್ತಿರ ಕರೆದವನು, ವರ ಕೊಟ್ಟವನು ಅವನೇ. ಹಾಗೆ ಯಜ್ಞ ಮಾಡೋ ಕಾಲಕ್ಕೆ ನಾನಾ ದೋಷಗಳು ನಮ್ಮ ಕರ್ಮಾನುಸಾರ ಕೊಡುವನು ಅವನೇ. ಮುಕ್ತನಾದ ಸ್ವಾಮಿ ಅಂತ ಶರಣಾಗತಿಯನ್ನ ಕೊಡುವನವನೇ. ಅದು ಕೊಟ್ಟ ಮೇಲೆ ನಮ್ಮನ್ನು ಹತ್ತಿರ ಕರೆದು ದೋಷಗಳೆಲ್ಲ ಕಳೆಯುವುದು ಅವನೇ. ಇದು ಬರುತ್ತಲ್ಲ, ನೀವೇನೋ ಅರಣ್ಯಕಾಚಾರದ್ದು ಹೇಳ್ತಾ ಹೋಗ್ತೀರಾ, ಪ್ರತಿಯೊಂದು ಕರ್ಮದಲ್ಲೂ ನಾನು ನಾನು ಅಂತ ಬರಬಾರದು ಅಂತ. ಬಂದೇ ಬರ್ತಾ ಇದೆ, ನೀವೇನೋ ಅದು ಬಂದ್ರೆ ಸಾಕು ಇಡೀ ಕರ್ಮ ಹಾಳು, ನಾನಾ ಜನ್ಮಗಳು ಬಂದ್ಬಿಡುತ್ತೆ ಅಂತೀರಲ್ಲ, ಇದ್ರ ಗತಿ ಏನು ಅಂದರೆ ಪ್ರಯತ್ನ ಪೂರ್ವಕವಾಗಿ ಸ್ವಾಮಿ ಮಾಡಿಸಿದ ಪ್ರಯತ್ನ ಪೂರ್ವಕವಾಗಿ ನಾವು ಸ್ವಾಮಿಯನ್ನು ನೆನೆಯಕ್ಕೆ ನೋಡೋಣ. ಎಲ್ಲಿ ಮರು ಬರುತ್ತೋ ಅದು ಅವನೇ ಕೊಟ್ಟತ್ತಾನೆ. ಅದು ಕೊನೆಗೆ ಸ್ವಾಮಿ ನಿನ್ನ ಶರಣಾಗತನೋ ಅಂತ ಕೊನೆಗೆ ಒಂದು ಸಲ ಆದರೂ ಬಂದರೆ ಅವಾಗ ಏನಾಗುತ್ತೆ, ಎಲ್ಲ ದೋಷವನ್ನ ಸ್ವಾಮಿ ಅಷ್ಟು ಶಮನ ಮಾಡಿ ನಮ್ಮನ್ನ ಹತ್ತಿರ ಕರೀತಾನೆ. ಇಲ್ಲದಿದ್ರೆ ಹುಟ್ಟಿದಾಗ್ಲಿಂದ ನಾನು ಅಂತಾನೆ ಅಭ್ಯಾಸ, ನಮಗೆ ನಾವು ಮಾಡಿದ ಯಾವ ಫಲವೂ ಬರಬಾರದು. ಸ್ವಾಮಿ ಕೊಡಬೇಕಲ್ಲ, ಕೊಟ್ಟ ಹೇಗೆ ಕರುಣೆಯಿಂದ, ಹಾ ಕರುಣೆಯಿಂದ ಕೊಟ್ಟ ಅಂತ ಅದನ್ನ ನಿರ್ಲಕ್ಷ್ಯವಾಗಿ ಏನ್ ಪರವಾಗಿಲ್ಲ, ನಾನೊಂದು ಬರಬಹುದು ಅಂತ ಹೋದ್ರೆ ಮತ್ತೆ ಕೊಡಲ್ಲ. ನಿರ್ಲಕ್ಷ್ಯ ಉದ್ಧಟತನ ನಮ್ಮನೆ ಬರಬಾರದು. ಅದಕ್ಕೆ ತಿಳ್ಕೊಂಡು ಸ್ವಾಮಿಯಲ್ಲಿ ಪ್ರಾರ್ಥನೆ, ಸ್ವಾಮಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಎಂಬ ದುಃಖ ಅದರ ಸಹಿತ ಪ್ರಾರ್ಥನೆ ಇದ್ದರೆ ಭಗವಂತ ಅನುಗ್ರಹ ಮಾಡುತ್ತಾನೆ. ಇನ್ನು ಮುಂದೆ ಹೇಳುತ್ತಾರೆ, ಗೋಪತಿ ಮುಕ್ತ ಅಂತ ದೇವನ ಚಿಂತನೆ ಮಾಡಿದವು, ಎಲ್ಲ ದೋಷಗಳು ಹೋದವು. ನೋಡು ಒಂದೊಂದು 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 ಕನೆಕ್ಷನ್ 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 ಬರ್ತಾ 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 ಇದೆ. ಸುಮ್ಮನೆ ಏನೋ ವಟ್ರಾಸಿ ದೇವ್ರನ್ನ ಅದು ಇದು ಒಂದು ಚಿಂತನೆ ಮಾಡಿದ್ದಲ್ಲ, ಒಂದೊಂದು ನಮ್ಮ ಸಾಧನೆ ಸೀಕ್ವೆನ್ಸ್ ಎಲ್ಲ ಹಾಕೊಡ್ತಾ ಬರ್ತಾ ಇದ್ದಾರೆ. ಕೊನೆಗೆ ಹೇಳ್ತಾರೆ ಗೋಪತಿ ಅಂದ್ರು, ಯಜ್ಞ ನಮ್ಮಿಂದ ಇಡೀ ಜೀವನ ಬದುಕೇ ದೊಡ್ಡ ಯಜ್ಞ, ಆ ಬದುಕಿನ ಯಜ್ಞದಲ್ಲಿ ಇಂದ್ರಿಯಗಳಿಂದಾಗುವ ಸಕಲ ವ್ಯಾಪಾರವನ್ನ ಶ್ರೀಹರಿಯಲ್ಲೇ ಅರ್ಪಣೆ ಮಾಡುವುದೇ ಯಜ್ಞ. ಆ ಯಜ್ಞ ನಡೆದಾಗ ದೋಷಗಳು ಕಳೆಯಲಿಕ್ಕಾಗಿ ದೇವರನ್ನ ಮುಕ್ತ ಅಂತ ಚಿಂತನೆ ಮಾಡಿ ಅಂತ ಹೇಳಿದರಲ್ಲ, ಅಂಥ ಮುಕ್ತನ ಚಿಂತನೆ ಬರಬೇಕಾದರೆ, ಅವನು ಮುಕ್ತ ಅಂತ ನಮಗೆ ನೆನಪಿರಬೇಕಾದರೆ, ನೆನಪಿದ್ರೆ ತಾನೇ ನೆನಲಿಕ್ಕಾಗತ್ತೆ, ಅದು ಬರಬೇಕಾದ್ರೆ ಏನ್ ಮಾಡಬೇಕು? ಅದಕ್ಕಂದ್ರು ಇದು ದೇವರನ್ನ ಕುರಿತು ತಿಳಿಸಿಕೊಡುವುದು ಯಾರು ಅಂದ್ರೆ ವೇದಗಳೇ. ವೇದೈಕ ವೇದ್ಯ ನಿಖಿಲಾಂನಾಯಿಕ ವೇದ್ಯೋ ಹರಿಹಿ ಅಂತ, ಅದಕ್ಕೆ ಎಲ್ಲ ವೇದಗಳೇ ತಿಳಿಸಿಕೊಡುತ್ತೆ. ಅರ್ಥ ಏನರ್ಥ ಮಾಡಿಕೊಂಡು ಅಂದ್ರೆ, ಹಾ ದೇವರ ಕುರಿತು ತಿಳಿಬೇಕು, ಪುಸ್ತಕ ಹಿಡ್ಕೊಂಡೆ ಸುಧಾ ಎಲ್ಲ ತೊಳ್ಕೊಂಡೆ, ಅಲ್ಲಿ ವೇದಗಳು ಹೇಳ್ತಾ ಇವೆ, ವೇದ ದೇವರ ದೊಡ್ಡವಾ ಅಂತ ಹೇಳಿದ್ರು. ಅರೈ ಸರಸರ ಗೊತ್ತಾಯ್ತು, ವೇದವೇ ದೇವರ ಕುರಿತು ಹೇಳ್ತಾ ಇದೆ. ಇಷ್ಟರವರೆಗೆ ನಿಲ್ಲಬೇಡಿ, ಆ ತಿಳ್ಕೊಂಡ ಮೇಲೆ ಪ್ರಾಕ್ಟಿಕಲ್ ಆಗಿ ಸಾಧನಾ ಕಾಲದಲ್ಲಿ ನೆನಪಿಗೆ ಬರಬೇಕಲ್ಲ. ತಿಳ್ಕೊಂಡದ್ದೇನೋ ಆಯಿತು, ತಿಳ್ಕೊಂಡದ್ದು ಸದಾ ನೆನಪಿನಲ್ಲಿದ್ದು ಅನುಭವಕ್ಕೆ ಬರಬೇಕಲ್ಲ. ಆ ಅನುಭವಕ್ಕೆ ಬರಬೇಕಾದ್ರೆ ನೆನಪು ಬರಬೇಕಲ್ಲ. ಆ ನೆನಪು ಯಾರು ಕೊಡೋದು ಅಂದ್ರೆ ವೇದಾಭಿಮಾನಿ ದೇವತೆಗಳೇ ಕೊಡೋದು. ಯಾವ ವೇದಾಭಿಮಾನಿ ದೇವತೆಗಳು ಹೊರಗೆ ನಿಂತು ಗ್ರಂಥಗಳ ಮೂಲಕ ನೋಡು ದೇವ ದೊಡ್ಡವ ದೇವ ದೊಡ್ಡವ ಅಂತ ಅವನ ತಿಳಿಸಿಕೊಡುತ್ತಾರೋ ಆ ವೇದಾಭಿಮಾನಿಗಳನ್ನ ಪ್ರಾರ್ಥನೆ ಮಾಡಿದರೆ ಅವರೇ ನಮಗೆ ಸಾಧನಾ ಕಾಲಕ್ಕೆ ನಾವು ಮರುತ್ತಿದ್ರು ನಮ್ಮೊಳಗಿದ್ದು ನೋಡು ನೋಡು ಅಂತ ಎಚ್ಚರ ಕುಟಿದದ್ದು ಬರುವಂತೆ ಮಾಡುತ್ತಾರೆ. ಅದು ವೇದಾಭಿಮಾನಿಗಳ ಕೆಲಸ, ಅದು ನಾವು ಪ್ರಾರ್ಥನೆ ಮಾಡಲ್ಲ ಅವರನ್ನ, ಆ ರೀತಿ ಮಾಡಬೇಕು. ಅವರಂತಾರೆ ನಮ್ಮನ್ನ ಕೇಳಿದ್ರೆ ಏನು ಉಪಯೋಗ, ನಾವು ನಿನಗೆ ಶಾಸ್ತ್ರ ಅಭಿಮಾನಿಗಳು ವೇದಾಭಿಮಾನಿಗಳು ಎಲ್ಲರೂ ಕೂಡ ನಿನ್ನಲ್ಲಿ ನಿಂತು ದೇವರ ನೆನಪು ಸದಾ ಕೊಡತಾ ಇರಬೇಕಾದರೆ ನಮ್ ಬಾಸ್ ಪರ್ಮಿಷನ್ ಬೇಕು ಅಂತಾರೆ. ಹೌದಾ, ಅದ್ಯಾರು? ಗೋಪತಿ. ಗೋಪತಿ ಅಂದ್ರೆ ಗೋ ಅಂದ್ರೆ ವೇದಗಳು ಶಾಸ್ತ್ರ, ಅದಕ್ಕೆ ಪತಿ ಅಂದ್ರೆ ವೇದಗಳಲ್ಲಿ ನಿಂತು ಶಾಸ್ತ್ರದಲ್ಲಿ ನಿಂತು ಹೊರಗೂ ತಿಳಿಸಿ ಸಾಧನಾ ಕಾಲಕ್ಕೆ ಅವರ ಮೂಲಕ ಹೊಳೆಸುವವ ನೀನೇ. ಆ ರೀತಿ ಹೊಳೆಸಿದರೆ ನೀನು ಮುಕ್ತ ಅಂತ ನೆನಪಾಗುತ್ತೆ. ನೀನು ಮುಕ್ತ ಅಂತ ನೆನಪಾದಾಗ ಯಜ್ಞಪತಿ ಅಂತ ನಿನ್ನನ್ನು ಚಿಂತನೆ ಮಾಡಿದಕ್ಕೆ ಯಜ್ಞ ನಡೆಸಿದೆಯಲ್ಲ, ಅದು ದೋಷ ಇಲ್ಲದ ಯಜ್ಞ ಆಗುತ್ತೆ. ಹಾಗೆ ಆ ದೋಷದ ಇಲ್ಲದ ಯಜ್ಞದಲ್ಲಿ ನಿನ್ನ ಮುಕ್ತ ಅಂತ ಚಿಂತನೆ ಮಾಡಬೇಕಾದ ಚಿಂತನೆ ಕೊಡೋದೇ ನಿನ್ನ ರೂಪವಯ್ಯ ಗೋಪತಿ ಅಂದ್ರು. ಇನ್ನು ಹೇಳ್ತಾರೆ, ಅಷ್ಟೂ ಯಜ್ಞಗಳು ಇಷ್ಟು ಮಾಡಿ ದೇವರು ಚಿಂತನೆ ಮಾಡಬೇಕಾದ್ರೆ ನಮಗೇನ್ ಬೇಕು? ಒಂದು ಸ್ಥಾನ ಬೇಕಲ್ಲ. ಒಂದು ಸ್ಥಾನವೇ ಇಲ್ಲದಿದ್ರೆ ನಮಗೆ, ಒಂದು ಪ್ಲೇಸ್ ಇಲ್ಲದಿದ್ರೆ ಸಾಧನೆ ಆಗಲ್ಲ. ಇವತ್ತಿಲ್ಲಿ ನಾಳೆ ಅಲ್ಲಿ ಇದ್ರೆ ಸಾಧನೆ, ನಾವು ಯಾತ್ರೆಗೆ ಹೋಗ್ತಾ ಇರ್ತೀವಿ. ಎಲ್ಲಿ ಹೋದ್ರೆ ನೋಡಿ, ನಾನು ಹೇಳೋದು ಸರಿಯಲ್ಲ, ನೀವೇ ಹೇಳಿ. ಯಾತ್ರೆಗೆ ಹೋದಾಗ 32 ಕ್ಷೇತ್ರಗಳು ಅಂತ ಪ್ಲಾನ್ ಹಾಕಿರ್ತೀವಿ. ಹಾಕಿದಾಗ ಹೋದ್ರೆ ಮುಂದಿನ ಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ದೇವರು ಹೇಗಿರ್ತಾರೆ ಅಂತಲ್ಲ, ಅಲ್ಲಿ ಊಟಕ್ಕೆ ವ್ಯವಸ್ಥೆ ಇದೆಯಾ? ಕರೆಕ್ಟ ಅಲ್ಲ ಹೇಳ್ರಿ, ಅಲ್ಲಿ ಊಟಕ್ಕೆ ವ್ಯವಸ್ಥೆ ಇದೆಯಾ ಇಲ್ವಾ? ಇಲ್ಲರಿ, ನಾವೇ ಅಡಿಗೆವನ್ನ ಕರ್ಕೊಂಡು ಹೋದ್ವಿ, ಎಲ್ಲ ಆಯ್ತು. ಇಲ್ಲರಿ, ಇಷ್ಟೆಲ್ಲ ಕ್ಷೇತ್ರಗಳು ನೋಡ್ಕೊಂಡು ಹೋಗ್ಬಿಟ್ಟು ಒತ್ತಿಗೆ ಹರಿದ್ವಾರಕ್ಕೆ ಹೋದ್ರೆ ಅಕ್ಕಿ ಆಗೋಯ್ತು ಅಂದುಕೊಳ್ಳಿ, ಅಲ್ಲಿ ನಮ್ಮ ಅಕ್ಕಿ ಸಿಗುತ್ತಾ ಅಂತ ಪ್ರಶ್ನೆ. ಬೇಕಾದ್ರೆ ಹರಿದ್ವಾರದಲ್ಲಿ ಸಿಗುವಂತಹ ಅಕ್ಕಿಯಿಂದ ಊಟ ಮಾಡಿ ನೋಡಿ, ಎರಡನೇ ದಿವಸಕ್ಕೆ ಸನ್ಯಾಸ ತಗೊಂಡ್ಬಿಡ್ತೀನಿ. ನನಗೆ ಅಂಥ ಭೀಕರ ವಾಸನೆ ಇರುತ್ತೆ, ಅದೇನು ಬಾಸುಮತಿ ಅಂತ ಹೇಳ್ತಾರೆ, ಅದು ವಾಸನೆ ಇರುವ ಮತಿ. ನಾವು ಒದ್ದಾಡದು ಸ್ವಾಮಿಗಳು, ನಮ್ಮ ಶ್ರೀಪಾರಾಯಣ ಸ್ವಾಮಿಗಳಲ್ಲಿ ಕೂತಿದ್ರು, ಪಾಪ ಅವರೆಷ್ಟು ಮೂಟೆಗಳು ತಂದಿದ್ರು ಎಲ್ಲ ಈ ಮುಳುಬಾಗಲಿಂದ. ಮಧ್ಯೆ ಚೂರು ಆಗೋಗ್ಬಿಟ್ಟಿತ್ತು ಅವಾಗ, ಅಲ್ಲಿಂದ ಚೂರು ಒಂದೆರಡು ದಿವಸ ಹಾಕಿದ್ದಕ್ಕೆ ಎಲ್ಲರಿಗೆ ದೇವರು ಪ್ರತ್ಯಕ್ಷ ಆಗಿಬಿಟ್ರು. ಅಪ್ಪ, ಆ ಊಟ ಮಾಡ್ತಾ ಇದ್ರೆ ಒಳಗೆ ಹೋಗ್ತಾನೆ ಇಲ್ಲ, ವಾಸನೆ ಮಯ ಅದು. ತಲೆ ಎಲ್ಲಿದೆ? ಆಧಾರದ ಮೇಲಿದೆ. ಊಟ ಆಧಾರ, ಹೋದ ಕಡೆ ಇಳಿಲಿಕ್ಕೆ ಸ್ಥಳ ಸಿಗುತ್ತಾ, ಊಟ ಸಿಗುತ್ತಾ, ದೇವರ ದರ್ಶನ ಆಗುತ್ತಾ, ಆಗಲಿಕ್ಕೆ ಕರ್ಕೊಂಡು ಹೋಗೋರು ಬರ್ತಾರ, ಅಲ್ಲಿ ರೆಕಮೆಂಡೇಶನ್ ಸಿಗುತ್ತಾ, ಎಲ್ಲಾ ಚಿಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಇದು ಆಧಾರ ಬೇಕಲ್ಲ. ಹಾಗಾದ್ರೆ ನಾವು ಆ ಯಾತ್ರೆ ಮಾತ್ರ ಅಲ್ಲ, ಈ ಜೀವನ ಯಾತ್ರೆ, ಇಡೀ ಯಾತ್ರೆಯಲ್ಲಿ ಯಾವುದರ ಚಿಂತೆ ಇಲ್ಲದೆ, ಯಾವುದರ ಚಿಂತೆ ಇಲ್ಲದೆ, ಇದು ಯಾವಾಗ ಹೇಳಿ? ನಾವೇ ಹೊರಟ್ರೆ ಯಾತ್ರೆಗೆ ಒಂದು 10 ಜನ ಸೇರ್ಕೊಂಡು ಈ ಪ್ರಾಬ್ಲಮ್ ಏನೋ ದಿನ ದಿನ ಗಂಡಂ 107 ಆಯುಷು ಅಂತ ಇರುತ್ತೆ. ಎಲ್ಲಿ ಏನ್ ಸಿಗುತ್ತೋ ಏನೋ ಅಂತ ಫೋನ್ಗಳು ಮಾಡಿ ಎಲ್ಲ ಒದ್ದಾಡ್ತಾರೆ. ಅದಲ್ಲದೆ ಒಳ್ಳೆ ಎಕ್ಸ್ಪರ್ಟ್, ಎಲ್ಲಾ ಪ್ಲೇಸ್ಗಳಲ್ಲಿ ಕನೆಕ್ಷನ್ ಇದ್ದು, ಫೋನ್ಗಳ ಮೂಲಕ ಎಲ್ಲರ ಹತ್ರ ದುಡ್ಡುಗಳು ಕೊಟ್ಟು ಚೆನ್ನಾಗಿ ಅರೇಂಜ್ ಮಾಡತಕ್ಕಂಥವ್ರು ಒಬ್ಬರಿದ್ದು, ಅವರೇ ಅಡಿಗೆಯವರನ್ನ ಕರ್ಕೊಂಡು ಬಂದು ಪದಾರ್ಥಗಳು ತಂದು ಎಲ್ಲ ಆಗಿ ಮಾಡ್ತಾ ಇದ್ರೆ ಈ ಹೋಗೋರಿಗೆ ದುಃಖ ಇರುತ್ತಾ? ಟೈಮ್ ಊಟ ಮಾಡ್ತಾರೆ, ಹೋಗ್ತಾ ಇರ್ತಾರೆ, ಪ್ರಶಾಂತವಾಗಿರ್ತಾರೆ. ಹೌದಾನೆ? ಅದೇ ದೇವರನ್ನ ಗೋಪತಿ ಎಂದು ಚಿಂತನೆ ಮಾಡಿದರೆ ಸ್ವಾಮಿ ಎಲ್ಲಿಗಲ್ಲಿಗೆ ಏನೋ ಒಂದು ಮಾಡಿ ಕೊಡುತ್ತಾನೆ. ಒಟ್ಟಾರೆ ಅವನ ಸಾಧನೆಗೆ ಆಧಾರವನ್ನ ಕೊಡ್ತಾ ಬರ್ತಾನೆ. ಕೊನೆಗೆ ಉಪವಾಸ ಬಿದ್ದರೂ ಅವನು ನೆನಪು ಕೊಡ್ತಾನೆ, ಅಷ್ಟು ಕೊಡ್ತಾನೆ ಸ್ವಾಮಿ. ಇಂಥ ಗೋಪತಿ, ವೇದಗಳ ಪತಿಯಾದ ಗೋಪತಿ ಅಂದ್ರೆ ಆಧಾರ ಕೊಡತಕ್ಕಂಥ ಗೋ ಅಂದ್ರೆ ಭೂಮಿ, ಭೂಮಿಗೆ ಪತಿ. ಅದಕ್ಕೆ ಗೋಪತಿಯಾದ ಭಗವಂತನನ್ನ ನೆನೆಯಬೇಕಾದರೆ, ಇಂಥ ಯಜ್ಞದ ಚಿಂತನೆ ಬರಬೇಕಾದರೆ, ದೇವರ ಕುರಿತ ತಪಸ್ಸು ಆಲೋಚನೆ ಬರಬೇಕಾದರೆ, ಈ ಯುಗದಲ್ಲಿ ಇಂಥ ಅಪೂರ್ವದ ಜನ್ಮ ಬಂದಿದೆ, ಪ್ರತಿಯೊಂದು ಕ್ಷಣ ನನಗೆ ಈ ದೇವರ ನೆನಪು ಬರಲೇಬೇಕು ಅಂತ ಸೀರಿಯಸ್ನೆಸ್ ಬರಬೇಕಾದ್ರೆ ಯುಗಪತಿ ಬೇಕು. ಅದಕ್ಕೆ ಆ ಸೀರಿಯಸ್ನೆಸ್ ಇಂದ ದೇವರು ನೆನೆಯಬೇಕಾದ್ರೆ ಸುರರೆಲ್ಲ ಅನುಗ್ರಹ ಮಾಡಬೇಕು, ಅದಕ್ಕೆ ಸುರಪತಿ ಬೇಕು. ಸುರಪತಿ ಅಂತ ಹೇಳಿದ್ರೆ ಅವರೆಲ್ಲರಿಗೆ ಕಮಾಂಡರ್ ಆಗಿರತಕ್ಕಂಥ ಲಕ್ಷ್ಮೀದೇವಿ ಶ್ರೀಪತಿ ಬೇಕು ಅಂದಾಗ, ಕೊನೆಗೆ ಇವರೆಲ್ಲರನ್ನ ನೆನೆಯಬೇಕಾದ್ರೆ ನಮ್ಮಲ್ಲಿ ಏನಿರಬೇಕು? ಆ ದೇವರ ಸದಾ ನೆನಪು ಬರಬೇಕಾದ್ರೆ ದೇವರನ್ನ ಗೋಪತಿ ಅಂತ ಚಿಂತನೆ ಮಾಡಬೇಕಾದ್ರೆ ಬೇಸರ ಇರಬಾರದು. ಒಂದು ಸಲ ನೆನೆದಿ ಬೆಳಗ್ಗೆ ಗೋಪತಿ ಗೋಪತಿ ಗೋಪತಿ, ಎಷ್ಟು ಸಲ ಹೇಳ್ಬೇಕಾಚಾರೆ? ಒಂದು ಸಲ 1000 ಸಲ ಹೇಳ, ಆ ಮೀಟರ್ ಇರುತ್ತೆ ಯಾವುದು ಈಗ ಪ್ರೆಸ್ ಮಾಡೋದು, ರಾಮ್ 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 ಅಂತ ಗೋಪತಿ 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 1000 ಸಲ ಹೇಳಿ ಸಾಕ? ಅಯ್ಯೋ ರಾಮ, ಹೀಗಲ್ಲ. ಸದಾ ಅವನ ನೆನಪು ಹೇಗಿರಬೇಕು ಅಂದ್ರೆ, ಮೆಕ್ಯಾನಿಕಲ್ ಮೆಷಿನ್ ಹಿಡ್ಕೊಂಡಲ್ಲ, ನಮ್ಮಕ್ಕಳು ಯಾರೋ ಅಪ್ಪನೋ ಅಮ್ಮನೋ ಫಾರಿನ್ನಲ್ಲಿ ಕೂತಿದ್ದು ಇಲ್ಲಿ ತೊಂದರೆ ಆದಾಗ ಆ ಅಪ್ಪ ಅಮ್ಮಂದರನ್ನ ಮಕ್ಕಳನ್ನ ನೆನೆದು ಕಣ್ಣಲ್ಲಿ ನೀರಿಡುವಾಗ ಮೆಷಿನ್ ತಗೊಂಡು ಕೌಂಟ್ ಮಾಡ್ತೀರಾ, ಅಮ್ಮ 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 ಅಂತ. ಇಲ್ಲಲ್ಲ, ಅದಕ್ಕೆ ಕೌಂಟ್ಲೆಸ್ ಕಂಟಿನ್ಯೂಸ್ ನೀರು ಬರ್ತಾ ಇರುತ್ತೆ, ಮನಸ್ಸು ಕರಗ್ತಾ ಇರುತ್ತೆ, ಅಮ್ಮ ನೆನಪು ಬರ್ತಾ ಇರುತ್ತೆ, ಆ ತರ ಏನು ಬಿಡ್ತೀರಾ? ಅಂತ ಕಾಲಕ್ಕೆ ಅಂತ ನೆನಪು ದೇವರಲ್ಲಿ ಬರ್ತಾ ಇದೆಯಾ? ಅಲ್ಲ, ನಂಗೆ ಗೊತ್ತಿಲ್ಲ, ನಂಗೆ ಬರಲ್ಲ, ನಿಮ್ ಬರುತ್ತೆ. ಬೆಳಿಗ್ಗೆ ಶ್ರೀಕೃಷ್ಣ ಮಂತ್ರ ಎರಡು ಮಂತ್ರಗಳು ಮಾಡ್ತಾ ಇರಬ್ಬಾ, ಹೇಳಬೇಕು. ಒಬ್ರು ಹೇಳ್ತಾರೆ ನಂಗೆ 30 ಮಂತ್ರ ಇದೆ, 40 ಮಂತ್ರ ಉಪದೇಶ ಅಂತ ಹೇಳ್ತಾರೆ. ಎಷ್ಟು ಅದೃಷ್ಟವಂತರು. ಅಲ್ಲ, ಆ ಮಂತ್ರ ಜಪ ಮಾಡುವ ಕಾಲಕ್ಕೆ ಈ ತರ ದೇವರ ಮೇಲೆ ಅಫೆಕ್ಷನ್ ಇಂದ ನೆನೀತಾ ಇದ್ದೀರಾ? ಇದ್ರೆ ಹೇಳಿ. ಇಲ್ಲಲ್ಲ, ಇಲ್ಲಲ್ಲ ಅಂದ್ರೆ ದೇವರನ್ನ ಪ್ರೀತಿಯಿಂದ ನೆನೆಯುವ ಗುಣ ನಮ್ಮಲ್ಲಿಲ್ಲ. ಆ ದೇವರಲ್ಲಿ ಪ್ರೀತಿ ಬರುವುದಕ್ಕೆ ಬೇಕಾದಂತಹ ಸಲಕರಣೆಗಳು ನಮ್ಮಲ್ಲಿಲ್ಲ. ಅದಕ್ಕೆ ದೇವರ ಗುಣಚಿಂತನೆ ಯಾಕೆ ಅಂದ್ರೆ, ನಮ್ಮಲ್ಲಿ ಒಳ್ಳೆ ಗುಣಗಳು ಮೂಡಿದರೆ ಮನಸ್ಸು ಹಗುರಾಗಿ ಭಗವಂತನಲ್ಲಿ ವಿಶೇಷವಾಗಿ ಆಸಕ್ತಿಯಿಂದ ಆನಂದದಿಂದ ಪ್ರೀತಿಯಿಂದ ದೇವರ ನೆನಪು ಬರಲಿಕ್ಕೆ ಶುರುವಾಗುತ್ತೆ. ಒಳ್ಳೆ ಗುಣಗಳೇ ನಮ್ಮಲ್ಲಿ ಇಲ್ಲ ಅಂದ್ರೆ ಬೇಸರದಿಂದ ಮೆಕ್ಯಾನಿಕಲ್ ಆಗಿ ರಾಮ್ ರಾಮ್ ಅಂತ ಬರ್ತಾ ಇರುತ್ತೆ. ಹಾಗಾದರೆ ನಮ್ಮಲ್ಲಿ ಗುಣಗಳು ಬರಬೇಕು. ಅದಕ್ಕೆ ವಿಜಯದಾಸರು ಹೇಳುತ್ತಾರೆ, ಸುಗುಣರ ಮನೋಹರ ವಿಜಯ ವಿಠಲ. ಒಳ್ಳೆ ಗುಣಗಳು ಯಾರಲ್ಲಿರುತ್ತೆ ಅವರ ಮನಸ್ಸನ್ನ ಕದ್ದು ಬಿಡ್ತಾನಂತೆ ಭಗವಂತ ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮಲ್ಲಿ ಒಳ್ಳೆ ಗುಣಗಳು ಬರಬೇಕಲ್ಲ, ಯಾರೀ ಕೊಡೋದು? ಗುಣಪತಿ. ನನ್ನಲ್ಲಿ ಏನೇನು ಗುಣಗಳಿವೆ ಅವೆಲ್ಲ ನೀನೇ ಕೊಡೋದು. ಹೌದಾ? ಸರಿ, ಇಷ್ಟೆಲ್ಲಾ ಗುಣಗಳಿರಬೇಕು. ಆ ಗುಣಗಳಿದ್ರೆ ನಿನ್ನ ಚಿಂತನೆ ಬರುತ್ತೆ. ವಿಶೇಷವಾದ ನಿನ್ನ ಚಿಂತನೆ ಬರಬೇಕಾದ್ರೆ ಗುಣಗಳು ಬೇಕು. ಆ ಗುಣಗಳು ನನ್ನಲ್ಲಿ ಹೇಗ್ ಬರಬೇಕು ಅಂದ್ರೆ, ನೀನಿಂಥ ಗುಣವಂತ ಅಂತ ಚಿಂತನೆ ಮಾಡಿದರೆ ನನ್ನಲ್ಲಿ ಅಂತಂತಹ ಗುಣಗಳು ಮೂಡುತ್ತೆ. ನನ್ನಲ್ಲಿ ಎಷ್ಟು ಗುಣಗಳು ಮೂಡಬೇಕು? 30 ಅಂತ ಸಾಮಾನ್ಯ ಪಟ್ಟಿ ಕೊಟ್ಟಿದ್ದಾರೆ, 30 ಅಂತ. ಅಷ್ಟು ದೇವರಲ್ಲಿ ಗುಣಗಳು ಚಿಂತನೆ ಮಾಡಿದರೆ ನಮ್ಮಲ್ಲಿ 30 ಭಾಗವತ ಧರ್ಮಗಳು ಯಥಾಶಕ್ತಿ ಯಥಾಮತಿ ಬರುತ್ತೆ. ಬರಬೇಕಾದರೆ ತಿಳುವಳಿಕೆ ಬೇಕಲ್ಲ, ಅಲ್ಲೂ ಮತ್ತು ಬರುತ್ತೆ. ಏನಂತ, ನನ್ನಲ್ಲಿ ಒಳ್ಳೆ ಗುಣಗಳು ಬರಬೇಕು, ಬರಲೇಬೇಕು. ಬರಬೇಕಾದ್ರೆ ದೇವರ ಒಳ್ಳೆ ಗುಣಗಳನ್ನ ಗುಣಪತಿ ಗುಣಪತಿ ಅಂತ ನೆನೆಯಲೇಬೇಕೆಂಬ ಎಚ್ಚರ ಬೇಕಾ? ಆ ಎಚ್ಚರ ಯಾರು ಕೊಡುತ್ತಾರೆ ಅಂದ್ರೆ, ಬುದ್ಧಾಭಿಮಾನಿ ವೇದಪತಿ. ವೇದ ಅಂದ್ರೆ ವಿಶೇಷವಾಗಿ ತಿಳುವಳಿಕೆ. ತಿಳುವಳಿಕೆ ಯಾರು? ಬುದ್ಧಿ. ಬುದ್ಧಿ ಅಂದ್ರೆ ಯಾರು? ವಿಶೇಷವಾಗಿ ಉಮಾದೇವಿ. ಆ ಎಲ್ಲ ಬುದ್ಧಾಭಿಮಾನಿಗಳಿಗೆ ಪತಿಯಾಗಿರತಕ್ಕಂಥ ಶ್ರೀಹರಿಯೇ ಅಂದ್ರೆ ರುದ್ರಾಂತರ್ಯಾಮಿ ಶ್ರೀಹರಿಯೇ ಏನು ಕೊಡುತ್ತಾನೆ ವೇದಪತಿ ಅಂದ್ರೆ? ಅಖಂಡ ಸ್ಮೃತಿ ಕೊಡುತ್ತಾನಂತೆ. ಏನು ಅಖಂಡ ಸ್ಮೃತಿ? ಬದುಕು ಕೊಟ್ಟದ್ದೇ ಈ ಸಾಧನೆಗೆ, ಮಿಕ್ಕ ಎಲ್ಲ ಕೆಲಸಗಳು ತಿಪ್ಪೆಯಲ್ಲಿ ಹಾಕಿ ಈ ಕೆಲಸಕ್ಕೆ. ನಾವು ಎಲ್ಲಾ ಕೆಲಸ ಇಂಪಾರ್ಟೆಂಟ್, ಬ್ಯುಸಿ ಆಗಿರ್ತೀವಿ, ಇದಕ್ಕೆ ಟೈಮೇ ಇರಲ್ಲ. ಅವರು ನೆನಪು ಕೊಡ್ಲಿಕ್ಕೆ ಶುರುವಾದರೆ ದರಿದ್ರ ಇದೇನು ಬಂತಿದೆಲ್ಲ, ಎಷ್ಟು ಜನ್ಮಗಳಾದ್ರೂ ಇದ್ದೇ ಇರುತ್ತೆ. ಈ ಜನ್ಮದಲ್ಲಿ ಈ ಆಫೀಸು, ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ಆಫೀಸು, ಹೋಗ್ತಾನೆ. ಯಾವುದೋ ಒಂದು ಕಡೆ ಕೆಲಸ ಮಾಡ್ತಾನೆ, ಬಿದ್ದಿರಬೇಕು, ದುಡ್ಡು ದುಡಿಬೇಕು, ತಿಂತಾ ಇರಬೇಕು, ಸಾಯ್ತಾ ಇರಬೇಕು. ಇದು ಕಂಟಿನ್ಯೂಸ್ ಬರ್ತಾ ಇದೆ. ದೇವ ಬಿಡಿಸ್ಕೋಬೇಕಾದ್ರೆ ದೇವರ ನೆನೆಯಲೇಬೇಕು. ಅದು ಇಂಪಾರ್ಟೆಂಟ್ ಅಂತ ಸದಾ ನಮ್ಮ ಮೈಂಡ್ ಅಲ್ಲಿ ಫ್ಲಾಶ್ ಆಗಬೇಕು. ಇವತ್ತಾಗುತ್ತೆ ಪುರಾಣ ಕೇಳಿದಾಗ, ಇದು ಇಂಪಾರ್ಟೆಂಟ್ ಅಂತ. ಇದು ಇಂಪಾರ್ಟೆಂಟ್ ಎಂಬ ನೆನಪೇ ಹೊಟ್ಟೋಗುತ್ತೆ ನೋಡಿ, ಮನೆಗೆ ಹೋದ್ಮೇಲೆ ಇರುತ್ತಾ? ಇರಲ್ಲ. ಯಾಕೆ? ಬೇರೆದೇ ಇಂಪಾರ್ಟೆಂಟ್ ಅಂತ ಬರುತ್ತೆ, ಓಲ್ಡ್ ರೆಕಾರ್ಡ್ ಪ್ಲೇ ಆಗ್ತಾ ಇರುತ್ತೆ. ಅದು ಹೋಗಬೇಕಾ? ದೇವರನ್ನ ವೇದಪತಿ ಅಂದ್ರು. ಅಂತ ವೇದಪತಿಯಾದ ನಮಗೆ ತಿಳುವಳಿಕೆ ಸದಾ ಕೊಡುವ ಸ್ವಾಮಿ, ಅವನನ್ನ ಎಲ್ಲಿ ನೆನೆಯಬೇಕು? ಹೃದಯ ಆಕಾಶದಲ್ಲಿ ನೆನೆಯಬೇಕು. ಹೋಗ್ತಾನೆ ಅವನನ್ನು ನೆನೆಯಲಿಕ್ಕೆ ಹೋದ್ರೆ, ಒಂದ ದೇವರ ಪೆಟ್ಟಿಗೆಯಲ್ಲಿ ನೋಡ್ಲಿಕ್ಕೆ ಹೋಗ್ತೀವಿ, ಒಂದ ಚಿತ್ರಪಟದಲ್ಲಿ ನೋಡ್ಲಿಕ್ಕೆ ಹೋಗ್ತೀವಿ, ಒಂದ ಎಲ್ಲೋ ಕ್ಷೇತ್ರಕ್ಕೋ ಗುಡಿಗೆ ಹೋಗ್ತೀವಿ. ದೇವರು ಒಂದು ಕೂಳಿ ಮನಸ್ಸು ಸರಿ ಹೋಗುತ್ತಲ್ಲ ಯಾರಾದ್ರೂ ಸರಿ, ನಾವು ದೇವರು ಒಂದು ಕೂಳಿ ಒಳಗೇ ಇದ್ದಾನೆ ಅಂತ ಎಚ್ಚರ ಬರುತ್ತಾ? ಅಪ್ಪ ಹಣೆ ಬರಲ್ಲ, ನಂಗಂತೂ ಬರ್ತಾ ಇಲ್ಲ, ನಿಮ್ಗೆ ಬರುತ್ತದೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ದೇವರನ್ನ ವಿಶೇಷವಾಗಿ ಗಗನಪತಿ ಅಂತ ಚಿಂತನೆ ಮಾಡಿದರೆ, ಹೃದಯ ಆಕಾಶದಲ್ಲಿರತಕ್ಕಂಥವ ಗಗನಪತಿ ಅಂತ ಚಿಂತನೆ ಮಾಡಿದರೆ, ನಮ್ಮ ಹೃದಯದಲ್ಲೇ ಭಗವಂತ ಹೊಳೀತಾ ಹೊಳೀತಾ ಬರ್ತಾನೆ, ಬಂದು ನಮಗೆ ವಿಶೇಷವಾದ ಸ್ಫೂರ್ತಿ ಎಲ್ಲವನ್ನ ಕೊಡತಾ ಇದ್ದಾನೆ. ಆ ಗಗನಪತಿಯಾದ ನಮ್ಮ ಹೃದಯ ಗಗನಪತಿಯಾದ ಹೃದಯ ಆಕಾಶ ದಹರ ಆಕಾಶದ ಪತಿಯಾಗಿರ್ತಕ್ಕಂಥ ಹೃದಯದಲ್ಲಿರುವ ಚಿಕ್ಕ ಆಕಾಶಕ್ಕೆ ಹೆಸರು ದಹರ ಆಕಾಶ ಅಂತ. ಆ ಆಕಾಶಕ್ಕೆ ಪತಿಯಾದ ಸ್ವಾಮಿ ಹೇಗಿದ್ದಾನೆ ಅಂದ್ರೆ ಹೇಳ್ತಾ ಇದ್ದಾರೆ, ಚಾಪ ಸುದರ್ಶನ ದರಗದ ಪದುಮ ಸಲ್ಲಾಪ ಚರ್ಮ ಖಡ್ಗ ಶರ ಮಿಕಾದ ಆಯುಧ ದೀಪ ಪ್ರಭೆ ಸೋಲಿಪ ಕಾಂತಿ ಮಿಗೆ ಭುಪಾರ ತುಂಬಿದೆ ಬುಧ ಜನಪ್ರಿಯನ ತಾಪ ಭಂಜನಗೆ. ಇಷ್ಟು ಭಗವಂತನ ಚಿಂತನೆ ಮಾಡುತ್ತಾ ಅಲ್ಲಿ ನಾನು ಮುಗಿದಿಲ್ಲ. ಆತನ ಇಷ್ಟು ಗುಣಗಳ ಚಿಂತನೆ ಮಾಡುತ್ತಾ ಮಾಡುತ್ತಾ ಚೂರು ಕಣ್ಣು ನೋಡಿತು, ಎಲ್ಲ ಆಯುಧಗಳು ಕಾಣಿಸ್ತಾ ಇವೆ. ಆಗ ಕೇಳಿದ್ರು, ಇಷ್ಟೆಲ್ಲಾ ದೇವರನ್ನ ಗಗನಪತಿ ಎಂದು ಚಿಂತನೆ ಮಾಡಬೇಕಾದ್ರೆ ಮಿಕ್ಕದೆಲ್ಲ ಬರುತ್ತೆ, ಅದೇ ಬರ್ತಾ ಇಲ್ಲಲ್ಲ, ಅದು ಬಂದ್ರೆ ಸರಿ ಹೋಗುತ್ತಲ್ಲ. ಅವ್ರು ಹೇಳ್ತಾ, ಅದು ಬರಬೇಕಾ, ದೇವರ ಆಯುಧಗಳ ಸ್ಮರಣೆ ಮಾಡು, ಮಾಡಿದ್ರೆ ಇವೆಲ್ಲ ಬರುತ್ತೆ. ದೇವರ ಆಯುಧಗಳ ಸ್ಮರಣೆ ಮಾಡಿದ್ರೆ ಏನು ಬರುತ್ತೆ ಎಂಬುದು ನಮ್ಗೆ ಗೊತ್ತಿಲ್ಲ. ಏನೋ ಕೈಯಲ್ಲಿ ಒಂದು ಹಾಗೆ ಹೀಗೆ ಹಿಡ್ಕೊಂಡಿರ್ತಾನೆ, ಇನ್ನ ನಾವು ದೇವರ ಮೇಲೆ ಪೆಟ್ಟಿಗೆ ಅಂತ ಸಿಂಪತಿ ತೋರಿಸ್ತಾ ಇರ್ತೀವಿ. ಪಾಪ ಶ್ರೀನಿವಾಸ 24 ಗಂಟೆ ಅಷ್ಟು ಆಭರಣ ಹಾಕೊಂಡು ನಿಂತೇ ಇರ್ತಾನೆ, ಎಷ್ಟು ಇದಲ್ವಾ ಪಾಪ ಅಂತ ಇದ್ರು ಯಾರು. ನಾವು ಆ ಕ್ಯೂ ಅಲ್ಲಿ 1 ಗಂಟೆ 2 ಗಂಟೆ ಒಂದ್ ದಿನವೋ ನಿಂತಿದ್ರೆ ಕಾಲೆಲ್ಲ ಸೋತೋಗ್ತಾ ಇರುತ್ತೆ. ಅವಾಗ ಅವ್ರು ನಿಂತವ್ರು ಅಂದ್ಕೊಳ್ಳೋದು, ಆ ಶ್ರೀನಿವಾಸ 24 ಗಂಟೆ ನಿಂತಿರ್ತಾನಲ್ಲ, ಅದ ಕಾಲ ನೋವೇ ಇಲ್ವಾ ಪಾಪ. ಅದು ನೋಡಿದ್ರೆ ಮೈ ತುಂಬಾ ಹಾರಗಳು ಒಡೆಗಳು ಹಾಕಿರ್ತಾರ, ಭಾರ ಹೊತ್ಕೊಂಡು ನಿಂತಿರ್ಬೇಕು. ಇವಾಗ ಬಂಗಾರದ ಆಭರಣ ಒಂದು ಸಲ ಹಾಕೊಂಡು ಇನ್ನೊಬ್ರು ಚಮಕ್ ಅಂದಾಗ ನೋಡಿ ಹಾಹಾ ಅಂತ ಚೆನ್ನಾಗಿರುತ್ತೆ. ಅದೇ ಮೈ ತುಂಬಾ ಆಭರಣ ಹಾಕಿ 10 ಗಂಟೆ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ಯಾವಾಗ ತೆಗೆದು ಬಿಸಾಡ್ತೀವ ಅಂತಿರುತ್ತೆ. ಹೌದಾನೆ, ಅದು ಬಂಗಾರ ಆದ್ರೇನು ಪರ್ವತ ಆದ್ರೇನು ಎಲ್ಲ ಪಕ್ಕಕ್ಕೆ ಹಾಕ್ಬೇಕು ಅಂತಿರುತ್ತೆ. ಅದಕ್ಕೆ ಹೇಳುತ್ತಾರೆ ವಾಜರಾಜರು, ಕಿಂಭಾರಭೂತ ಕಟಕ ಆದಿ ವಿಭೂಷಣ ಇರುವ ಮೈಗೆ ಬಾಣ ಭಾರ ಅಷ್ಟೇ, ಏನು ಉಪಯೋಗವಿಲ್ಲ ಅಂತ ಹೇಳುತ್ತಾರೆ ಆ ರೀತಿಯಲ್ಲಿ. ಆದರೆ ದೇವರಿಗೆ ಹಾಗಲ್ಲ, ಚಾಪ ಸುದರ್ಶನ ದರಗದ ಪದುಮ ಇದಕ್ಕೆ ಹೇಳ್ತಾ ಇದ್ದಾರೆ. ಒಂದಕ್ಕೊಂದು ಸಂಬಂಧ ಅಲ್ಲಿ ಚಾಪ ಶರ ಧನುಸ್ಸನ್ನ ಹಿಡಿದಿದ್ದಾನೆ, ಶರ ಅಂದ್ರೆ ವಿಶೇಷವಾದ ಬಾಣವನ್ನ ಹಿಡಿದಿದ್ದಾನೆ, ಸುದರ್ಶನ ಚಕ್ರವನ್ನ ಹಿಡಿದಿದ್ದಾನೆ, ದರ ಶಂಖ, ಆದ ಮೇಲೆ ಪದುಮ ಪದ್ಮವನ್ನ ಧಾರಣೆ ಮಾಡಿದ್ದಾನೆ. ಆ ಪದುಮ ಅಂತ ಹೇಳಿದಾಗ ಚಾಪ ಸುದರ್ಶನ ದರ ಕದ ಪದುಮ ಸಲ್ಲಾ, ಆ ಆಯುಧಗಳನ್ನು ಹಿಡ್ಕೊಂಡವ ಹೇಗೆ ಹಿಡ್ಕೊಂಡಿದ್ದಾನೆ ಅಂದ್ರೆ ಟೆನ್ಷನ್ ಹಿಡ್ಕೊಂಡಪ್ಪ ಅಂತ ಇಲ್ಲ, ಸಲ್ಲಾಪ ಸಂತೋಷವಾಗಿ ಹಿಡ್ಕೊಂಡಿದ್ದಾನಂತೆ. ಅಂದ್ರೆ ಆ ಹಿಡ್ಕೊಳ್ಳೋದ್ರಲ್ಲಿ ಅವನಿಗೇನು ತೊಂದರೆ ಇಲ್ಲ, ಯಾವುದೂ ಇಲ್ಲ. ಯಾಕೆ? ಅವನದ್ದೇ ರೂಪಗಳವೆಲ್ಲ ಎಲ್ಲವನ್ನು ಧಾರಣೆ ಮಾಡಿದ್ದಾನೆ. ಸಲ್ಲಾಪ ಅಂತಾರೆ, ಏನ್ರಿ ಸಲ್ಲಾಪ ಅಂದ್ರೆ ಅರ್ಥ? ಇದಕ್ಕೆ ಟೀಕಾರ ಉತ್ತರ ಕೊಡ್ತಾರೆ, ಏನಪ್ಪ ಅಂದ್ರೆ ಉಲ್ಲಾಸ ಎಂಬ ಶಬ್ದ ಪ್ರಯೋಗ ಮಾಡುತ್ತಾರೆ. ಜಾಲ ಉಲ್ಲಾಸ, ಭಗವಂತನ ಗುಣಗಳ ಉಲ್ಲಾಸ ಆಗ್ತಾ ಇದೆ ಅಂತ. ಉಲ್ಲಾಸ ಅಂದ್ರೆ ಉಲ್ಲಾಸ. ಅದಕ್ಕೆ ವಿದ್ಯಾಮಾನರು ಹೇಳಿದ್ರು, ಕಾಶಿಕಾದಲ್ಲಿ ಹೇಳಿದಾರಯ್ಯ, ಉಲ್ಲಾಸ ಅಂದ್ರೆ ಏನು ಗೊತ್ತಾ, ದೇವರ ಗುಣಗಳು ಪ್ರಕಟ ಆಗೋದನ್ನ ಉಲ್ಲಾಸ ಅಂದ್ರು. ಸಲ್ಲಾಪ ಉಲ್ಲಾಸ ಎಲ್ಲ ಒಂದೇ ಅಂದ್ರೆ ಹೇಳ್ತಾರೆ, ದೇವ ಚಾಪ ಸುದರ್ಶನ ದರ ಗದ ಪದುಮ ಇವುಗಳಿಂದ ಸಲ್ಲಾಪ ಮಾಡುತ್ತಾ ಇದ್ದಾನೆ. ಸಲ್ಲಾಪ ಅಂದ್ರೆ ಅವುಗಳನ್ನ ಧಾರಣೆ ಮಾಡಿಕೊಂಡು ಅದರ ಮೂಲಕ ಭಕ್ತರಿಗೆ ವಿಶೇಷವಾಗಿರತಕ್ಕಂಥ ತನ್ನ ಗುಣಗಳು ಪ್ರಕಟ ಮಾಡಿ ಅವರಲ್ಲಿ ಅಂಥ ಫಲವನ್ನ ಕೊಡತಾ ಇದ್ದಾನೆ. ಸುದರ್ಶನ ಮೊನ್ನೆ ಹಾಕಿಸ್ಕೊಂಡ್ರೆ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಮುಂದೆ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋ ಮಾರ್ಗಂ ಪ್ರದರ್ಶಯ. ಅಂದರೆ ಸುದರ್ಶನ ಚಕ್ರದಲ್ಲಿ ಭಗವಂತ ತನ್ನ ರೂಪಗಳಿಟ್ಟು, ಬರೇ ರೂಪ ಮಾತ್ರ ಅಲ್ಲ, ತನ್ನ ಗುಣಗಳನ್ನ ನೋಡಿದ ಭಕ್ತರ ಹೃದಯದಲ್ಲಿ ತನ್ನ ಸುದರ್ಶನ ಚಕ್ರದಿಂದ ಸಲ್ಲಾಪ ಶುರು ಮಾಡುತ್ತಾನಂತೆ. ಅಂದ್ರೆ ಆ ದೇವರ ಚಕ್ರವನ್ನೇ ನೋಡ್ತಾ ಕೂತವರಿಗೆ ಆ ಚಕ್ರದಿಂದ ಭಗವದ್ ರೂಪಗಳು ವಿಶೇಷ ಗುಣಗಳು ಪ್ರಕಟ ಆಗಿ ಆ ಜೀವರಾಶಿಗಳ ಹೃದಯದಲ್ಲಿ ಅಜ್ಞಾನವನ್ನೆಲ್ಲ ಕತ್ತರಿಸಿ ಹಾಕ್ತಾ ಬರುತ್ತೆ. ಇದು ಸಲ್ಲಾಪ ಅಂದ್ರೆ ಆಯಾ ಆಯುಧಗಳಿಂದ ಭಕ್ತರ ಜೊತೆಗೆ ವಿಶೇಷವಾಗಿ ಸಂತೋಷವಾಗಿರ್ತಾನೆ. ಅಂದ್ರೆ ಅವರವರಿಗೆ ಬೇಕಾದ್ದು ಕೊಡತಾ ಇರ್ತಾನೆ. ಅದಕ್ಕೋಸ್ಕರ ಹಿಡ್ಕೊಂಡಿದ್ದಾನಂತೆ. ಆತನಿಗೇನು ಬೇಕು? ಆತನಿಗೆ ಒಂದು ಸಲ ನೋಡಿದ್ರೆ ಇಡೀ ಬ್ರಹ್ಮಾಂಡವೇ ತುಂಡು ತುಂಡಾಗಿ ಭಸ್ಮ ಆಗಿ ಬಿಡುತ್ತೆ. ಅಂಥವನಿಗೆ ಚಕ್ರ ತಗೊಂಡು ಹಾಕಿ ಕೊಂದು ಬೇಕಾ? ಬೇಡಲ್ಲ. ದೈತ್ಯರನ್ನ ಕೊಲ್ಲಬೇಕಾದ್ರೆ ಚಕ್ರ ತಗೊಂಡು ಕೊಂದು ಮಿಕ್ಕವರಿಗೆ ಬೇಕಪ್ಪ. ಆತನ ಚಕ್ರ ಬೇಕಾ? ದೈತ್ಯರ ಕಣ ಕಣದಲ್ಲೂ ಅವನೇ ಇದ್ದಾನೆ ಶರೀರದಲ್ಲಿ. ಒಂದು ಸಲ ಸಂಕಲ್ಪ ಮಾಡಿದ್ರೆ ಅವ್ರ ಶರೀರವೇ ಬ್ಲಾಸ್ಟ್ ಆಗ್ಬಿಡುತ್ತೆ. ಮತ್ತೆ ಚಕ್ರ ಬೇಕಾ? ಬುಲ್ಲೆಟ್ ಬಳಸೋವನಿಗೆ ಚಾಕು ಬೇಕೇನ್ರಿ? ಅವ್ನು ಬಳಸ್ತಾನೆ. ಚಾಕು ತಗೋಬೇಕು, ಹತ್ತಿರ ಹೋಗ್ಬೇಕು, ಬಡಿದಕ್ಕೆ ಹೋಗ್ಬೇಕು, ಮತ್ತೆ ಅವನು ಕಿತ್ಕೊಂಡ ಕಷ್ಟ ಇದೆಲ್ಲ ಇಲ್ಲ. ದೂರದಿಂದಲೇ ಪಿಸ್ಟಲ್ ತಗೊಂಡು ಪಟ್ ಅಂತ ಹೊಡೆದು ಬಿಟ್ಟರೆ ಕೃಷ್ಣಾರ್ಪಣ ಹೊಡೆದೆ ಬಿಡ್ತಾನೆ. ಪಿಸ್ಟಲ್ ಬಡಿಸ್ಲಿಕ್ಕೆ ಚೆನ್ನಾಗಿ ಬಂದವನಿಗೆ ಚಾಕು ತಗೊಂಡ್ರೆ ಹೋಗಿ ನಂಗೆ ಬೇಡ ಅಂತ ಹೇಳ್ತಾನೆ. ಅಂತ ಸ್ವಾಮಿ ಕಣ್ಣಿಂದಲೇ ಎಲ್ಲ ಬ್ಲಾಸ್ಟ್ ಮಾಡ್ಲಿಕ್ಕೆ ನೋಡ್ಲಿಕ್ಕೆ ಆತನ ತಾಕದಿರುವಾಗ ಆತ ಚಕ್ರ ತಗೊಂಡು ಮತ್ತ ಹಾಕಿ ತಲೆ ಕತ್ತರಿಸಿ ಇಷ್ಟೆಲ್ಲ ಬೇಕಾ ಆತನಿಗೆ ಅಂದ್ರೆ ಈ ಚಕ್ರದ ಪ್ರಯೋಜನ ಅವರು ತಲೆ ಕತ್ತರಿಸೋದು ಮಾತ್ರ ಅಲ್ಲಯ್ಯ. ಇಲ್ಲಿ ಭಕ್ತರ ಹೃದಯದಲ್ಲಿ ಕೆಲವರಿಗೆ ಭಗವಂತನ ಒಂದು ಆಯುಧ ಬಹಳ ಅಪರೂಪ. ಚಕ್ರ ಅಂದ್ರೆ ಕೆಲವರಿಗೆ ಬಹಳ ಇಷ್ಟ, ಕೆಲವರಿಗೆ ಶಂಖ ಅಂದ್ರೆ ಬಹಳ ಇಷ್ಟ. ಹೌದಾ ಅಂತ ನಿಮ್ ಪ್ರಶ್ನೆಯ? ಬೇಕಾದ್ರೆ ಒಂದ್ಸಲ ನೀವು ದೇವರನ್ನ ಕೇಳಿಕೊಳ್ಳಿ, ಅಂಥವನ್ನ ಪರಿಚಯ ಮಾಡಿಸ್ತಾರೆ. ಮುದ್ರೆ ಹಾಕಿದಾಗ ನಾವು ಮುದ್ರೆ ಬಿದ್ರೆ ಸಾಕು ಅಂತಿರುತ್ತೆ. ಸ್ವಾಮಿ ಸ್ವಲ್ಪ ಜಾಸ್ತಿ ಕಾಯಿಸ್ತಾ ಇದ್ರೆ ಸ್ವಾಮಿ ಬೇಡ, ನಾನು ಕೊನೆಯಲ್ಲಿರ್ತೇನೆ. ಮೊದಲೇ ನಾವು ನಿಂತ್ಕೊಳ್ಳಲ್ಲ, ಕೊನೆಯಲ್ಲಿ ಎಲ್ಲ ಮುಗದ ಮೇಲೆ ಕೊನೆಯಲ್ಲಿ ಅದು ಬಿದ್ರೆ ಸಾಕು ಅಂತ. ಸುಡಬೇಕಾಗಿಲ್ಲ ಹೆಚ್ಚು. ಆದ್ರೆ ಕೆಲವರು ಏನ್ರಿ ಮುದ್ರೆ ಬಿದ್ದಿಲ್ಲ, ಮತ್ತು ಮೂರು ನಾಲ್ಕು ಸಲ ಬಂದು ಸ್ವಾಮಿ ಚೆನ್ನಾಗಿ ಚೆನ್ನಾಗಿ ಹಾಕಿ ಆ ಶಂಖ ಚೆನ್ನಾಗಿ ಕಾಣಿಸ್ಬೇಕು. ಅದೇನು ಹಂಬಲು, ಅದೇನು ಚೆನ್ನಾಗಿರುತ್ತೋ. ಇನ್ನ ಒಂದು ಕಡೆ ಸಾಕಾಗಿರಲ್ಲ ಅವರಿಗೆ. ಏನ್ ಮಾಡ್ತಾರೆ? ಏ ಈ ಸ್ವಾಮಿ ಸರಿ ಹಾಕಿಲ್ಲ, ಅಲ್ಲಿ ಹೋಗಿ ಇದು ಒಂದ್ನಾಲ್ಕು ದಿನ ಸ್ವಾಮಿ ಇಡ್ತಾರೆ. ಹೌದಾ? ಅಲ್ಲಿ ನಾನು ಹೇಳ್ತಾ ಪಡಿದಿಲ್ಲ, ಅದು ಕರೆಕ್ಟ್. ಎಷ್ಟು ಜನ, ಎಷ್ಟು ಜನ ಪಾಪ. ಯಾಕೆ ಏನ್ ಬರುತ್ತೆ ಆ ಚಕ್ರ ಸುಡಿಸ್ಕೊಂಡ್ರೆ? ಅಲ್ಲ ಮತ್ತ ಮಹಾತ್ಮ ಜ್ಞಾನ ಎಷ್ಟು ಸುಟ್ಟಷ್ಟು ಜ್ಞಾನ ಬರುತ್ತೆ, ಅಷ್ಟು ಧ್ಯಾನ ಬರುತ್ತೆ, ಅವೆಲ್ಲ ಏನಿಲ್ಲ. ಸುಟ್ಟೆ ಸಾಕು, ಆ ಸುಟ್ಟ ಚೆನ್ನಾಗಿ ಕಾಣಿದ್ರೆ ಸಾಕು, ಚಕ್ರ ಅಷ್ಟು ಕಾಣ ಆನಂದ. ಯಾಕೆ ಚಕ್ರ ಸುಟ್ಟ್ರೇನೆ ಅದು ನೋಡಿದ್ರೆ ಆನಂದ ಅವನಿಗೆ. ಆದರೆ ನಿಜವಾದ ಚಕ್ರ ನೋಡಿದವರಿಗೆ ಎಷ್ಟೆಷ್ಟಿರುತ್ತೆ. ಅದಕ್ಕೆ ಒಂದೊಂದು ಆಯುಧಕ್ಕೆ ಒಂದೊಂದು ಅಭಿಮಾನಿಗಳು ಬಂದ್ರು. ಒಬ್ಬೊಬ್ಬರು ಅವರಿಗೆ ಆ ಆಯುಧದಲ್ಲೇ ಕೂತುಕೊಂಡು ಆ ಆಯುಧವನ್ನೇ ಚಿಂತನೆ ಮಾಡುತ್ತಾ ಆನಂದ ಪಡ್ತಾ ಇರ್ತಾರೆ. ಮತ್ತೆ ಆ ಜೀವರಾಶಿಗೆ ಆನಂದ ಕೊಡಬೇಕಾದ್ರೆ ಚಕ್ರ ಇಲ್ಲಾಂಗಿಲ್ಲ, ಗತಿ ಏನು? ಚಕ್ರ ಬಹಳ ಇಷ್ಟ ಅಲ್ಲ, ಅದಕ್ಕೆ ಚಕ್ರ ಹಿಡ್ಕೊಂಡ. ಅವರಿಗೆ ಚಕ್ರ ಹಿಡ್ಕೊಂಡ, ಇನ್ನೊಬ್ರು ಚಕ್ರ ಬೇಡ್ರಿ ನನಗೆ, ಶಂಖ ಬೇಕು. ನಿಂಗೆ ಬೇಕಪ್ಪ ನಿಂತವು. ಹಾಗೆ ಎಲ್ಲ ಆಯುಧಗಳು ಎಷ್ಟು ಬೇರೆ ಆಯುಧ. ಹಾಗಾದರೆ ಎಷ್ಟು ಜೀವರಾಶಿ ಅಂದ್ರೆ ಅನಂತ ಆಯುಧಗಳು ಧಾರಣೆ ಮಾಡಿದ್ದಾನೆ ನಮ್ಮ ಎಲ್ಲದಕ್ಕೂ. ಪದ್ಮ ಆಯುಧ ಅದೇ ಹೇಳಿದೆ ಪದ್ಮ. ಬ್ರಹ್ಮದೇವರು ವಜ್ರನಾಭ ಎಂಬ ದೈತ್ಯ ಬಂದ್ರೆ ಅವನು ಕೊಲ್ಲಕ್ಕೆ ಕಮಲ ಹಾಕಿ ಕೊಂದು ಬಿಡ್ತಾರೆ. ಕಮಲ ಅದು ಆಯುಧವೇ ಹೌದು. ಇನ್ನೊಂದೇನು, ಕಮಲ ಚಿಂತನೆ ಮಾಡಿದರೆ ಕಮಲ ಅರಳತ್ತೆ. ನಮ್ಮ ಹೃದಯ ಕಮಲ ಅರಳಬೇಕಾದರೆ ದೇವರ ಕೈಯಲ್ಲಿ ಅರಳಿದ ಕಮಲ ಇದೆ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲಿ ಎಲ್ಲಾ ಕಮಲಗಳು ಅರಳುತ್ತೆ ಅಂತ ಅಪ್ರೂ. ಅದಕ್ಕೆ ಹೇಳ್ತಾರೆ ಸಲ್ಲಾಪ ಅಂದ ಕೂಡಲೇ ಒಂದೊಂದು ಆಯುಧದಿಂದ ಭಕ್ತರಿಗೆ ಒಂದೊಂದು ರೀತಿಯಾದ ಇಷ್ಟಾರ್ಥವನ್ನ ಕೊಡುವುದೇ, ಆ ಕೊಡಲಿಕ್ಕಾಗಿ ತನ್ನ ಗುಣಗಳು ಪ್ರಕಟ ಮಾಡುವುದೇ ಉಲ್ಲಾಸ ಅಥವಾ ಸಲ್ಲಾಪ ಅಂತ ಹೇಳ್ತಾರೆ. ಅದು ಚರ್ಮ ಖಡ್ಗ ಶರ ಮಿಕ್ಕಾದ ಆಯುಧ ಹೇಗಿದೆ? ದೀಪ ಪ್ರಭೆ ಸೋಲಿಪ ಕಾಂತಿ ಮಿಗೆ ಭುಪಾರ ತುಂಬಿದೆ. ಆತನ ಆಯುಧದ ಕಾಂತಿ ಹೇಗಿದೆ ಅಂದ್ರೆ ದೀಪ ಪ್ರಭೆ ಸೋಲಿಪ ಕಾಂತಿ ಎಂದರು. ಯಾವ ದೀಪ? ಅಲ್ಲ ದೇವ್ರ ಚಕ್ರ ನಮ್ ದೀಪಕ್ಕೆ ಸಮಾನವ. ಅಯ್ಯೋ ಇದು ಸುಮ್ಮನೆ ಸ್ವಲ್ಪ ಉಳಿತಾ ಇರುತ್ತೆ, ಎಷ್ಟು ದೊಡ್ಡದವರು ಸಿದ್ರು ಕೂಡ ಸುದರ್ಶನ ಕಾಂತಿಗೆ ಆಗುತ್ತೆ ಅಂದ್ರೆ ಹೇಳ್ತಾರೆ. ದೀಪ ಯಾವುದು? ವಾರಿಜ ಭವಂಡವೇ ಮಂಟಪ ಮೇರುಗಿರಿ ಸಿಂಹಾಸನವು ಭಾಗೀರಥಿಯೇ ಮಜ್ಜನವು ದಿಗ್ವಸ್ತ್ರಗಳು ನುಡಿ ಮಂತ್ರ ಭೂರುಹಜ ಫಲ ಪುಷ್ಪ ಗಂಧ ಸಮೀರ ಗಂಧ ಸಮೀರ ರವಿ ಶಶಿ ದೀಪ ಭೂಷಣ ತಾರಕೆಗಳಂದರ್ಪಿಸಲು ಕೈಗೊಂಡು ಮನ್ನಿಸುವ ದೀಪ ಯಾವುದು? ಸೂರ್ಯ. ಆ ದೀಪ ಹೇಳ್ತಕ್ಕಂಥ ಇಲ್ಲಿ ಸೂರ್ಯ ಪ್ರಭೆ ಸೋಲಿಪ ದೀಪ ಪ್ರಭೆ ಸೋಲಿಪ ಕಾಂತಿ ಮಿಗೆ. ಸೂರ್ಯನ ಕಾಂತಿ ದೇವರ ಚಕ್ರ ಬಂದ್ರೆ ಸಾಕಂತೆ, ಸೂರ್ಯನ ಕಾಂತಿ ಡಿಮ್ ಆಗ್ಬಿಡ್ತೀ ಇರಲ್ಲ. ಅಂದ್ರೆ ಸೂರ್ಯ ಮಧ್ಯಾಹ್ನ ಕಾಲದ ಸೂರ್ಯದ ಕಾಂತಿಯಲ್ಲಿ ಹೊರಗೆ ಚಿಕ್ಕ ಎಳೇ ಬತ್ತಿಯಲ್ಲಿ ಮಿಣಿ 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 ಅಂತ ದೀಪ ರಚನೆ ಮಾಡಿದ್ರೆ ಅದು ಜನರ ಕಣ್ಣಿಗಾದ್ರೂ ಕಾಣಿಸುತ್ತಾ, ಏನಾದ್ರೂ ಪ್ರಯೋಜನಕ್ಕೆ ಬರುತ್ತಾ? ಏನಿರಲಿಲ್ಲ. ಅದೇ ತರ ದೇವರ ಸುದರ್ಶನ ಚಕ್ರದ ಕಾಂತಿಯ ಮುಂದೆ ಈ ಸೂರ್ಯನ ಕಾಂತಿ ಬಹಳ ಚಿಕ್ಕ ಮಿಣುದೀಪದಂತೆ ಇರುತ್ತೆ. ಅದಕ್ಕೆ ಮಿಗೆ ಭೂಪಾರ ತುಂಬಿದೆ. ಭೂಪಾರ ಅಂದ್ರೆ ಅಪಾರವಾಗಿ, ಭೂಪಾರ ಭೂಮಿಯ ಪಾರ, ಭೂಮಿ ಇಡೀ ಜಗತ್ತಿನ ಕೊನೆವರೆಗೂ ದೇವರ ಕಾಂತಿ ತುಂಬಿ ನಿಂತಿದೆ. ಯಾರೀತ ಇಷ್ಟೆಲ್ಲ ಹೇಳಿದ್ರಲ್ರಿ, ಇದು ಯಾರು ಅಂದ್ರೆ ಬುಧ ಜನಪ್ರಿಯನ. ತನ್ನನ್ನ ಚೆನ್ನಾಗಿ ಈ ತರ ಅನುಗ್ರಹ ಮಾಡುತ್ತಾನೆ ಜ್ಞಾನಿಗಳಿಗೆ ಅಂತ ತಿಳ್ಕೊಂಡವರಿಗೆ ಪ್ರಿಯ. ದೇವರ ಜ್ಞಾನ ಬಂದ್ರೆ ದೇವರು ನಮಗೆ ಪ್ರಿಯನಾಗ್ತಾನೆ. ಕರ್ಮಾನುಷ್ಠಾನ, ಬರೀ ಕರ್ಮಾನುಷ್ಠಾನ ಮಾಡಿದ್ರೆ ಭಗವಂತ ನಮಗೆ ಪ್ರಿಯನಾಗಲ್ಲ. ಜ್ಞಾನದಿಂದಲೇನೆ, ಜ್ಞಾನಯುಕ್ತ ಕರ್ಮಾನುಷ್ಠಾನದಿಂದಲೇನೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಬುಧ ಜನ ಪ್ರಿಯನ ಇಂಥ ತಾಪ ಭಂಜನಗೆ. ಅಲ್ಲ ರೀ, ಅಷ್ಟು ಕಾಂತಿ, ಸೂರ್ಯದ ಕಾಂತಿ ಇಂಥ ಇದೆ ಅಂತ ಹೇಳ್ತೀರಾ? ಒಂದು ಸೂರ್ಯನ ಕಟ್ಕೊಂಡೇ ಒದ್ದಾಡ್ತಾ ಇದ್ದೀವಿ, ಎಲ್ಲ ಏನು ಎ ಸಿಗಳು ಹಾಕೊಂಡು ಎಲ್ಲ ಒದ್ದಾಡ್ತಾ, ಬಹಳ ಟೆಂಪರೇಚರ್ ಬಿಡ್ತಾ ಇದೆ. ಅಂತಹದ್ದು ಸಾವಿರಾರು ಸೂರ್ಯದ ಕಾಂತಿ ಆ ಚಕ್ರಕ್ಕೂ ಶಂಖಕ್ಕೂ ಇದ್ರೆ ಆತ ಒಳಗೆ ಹಿಡ್ಕೊಂಡಿದ್ರೆ ನಮ್ಮ ಪರಿಸ್ಥಿತಿ ಏನು? ಆ ಕಾಂತಿ ಹೇಗಿದೆ ಗೊತ್ತಾ ನಿಮಗೆ? ಈ ಸೂರ್ಯನ ಕಾಂತಿಗಿಂತ ಏನು ಅನಂತ ಪಟ್ಟಿದೆ, ತಾಪವೇ ಕೊಡಲ್ಲ ಅಂಥ ಕಾಂತಿ. ಓ, ತಾಪ ಕೊಡಲ್ಲವಾ? ಬರೀ ತಾಪ ಕೊಡದೇ ಇರೋದು ಮಾತ್ರ ಅಲ್ಲಯ್ಯ, ನಮ್ಮ ತಾಪವೇ ಕಳೆದು ಬಿಡುತ್ತೆ. ತಾಪ ಕೊಡಲ್ಲ, ಇದ್ದ ತಾಪ ಕಳೆಯುವ ಅಪಾರ ಕಾಂತಿ ಅಂಥ ಸ್ವಾಮಿಗೆ ತಾಪ ಭಂಜನಗೆ ಷೋಡಶ ದಶ ಪೂಜೆಯ ವ್ಯಾಪುತ ತಿಳಿ ಒಂದರಿಂದ ಸರ್ವಕ್ಕೆ ಅಪಾರ್ಥ ಪಾರ್ಥಿವ ಲಿಂಗದ ತಲಿ ಮೇಲೆ ತಾ ಪುಷ್ಪ ಭಕುತಿಯಿಂದಲಿ ಬಿದ್ದು ವ್ಯಾಧರೂಪನಾಗಿದ್ದವನ ಗೆಲುವೆನೆಂದು ಸಂತಾಪದಿಂದಲಿ ಶಶಿ ಆತನ್ನ ಶಿರದಲ್ಲಿ ಈ ಪುಷ್ಪ ಕಂಡನೆಂಬೋದೇನು ಪುಸಿಯೇನು. ತುಂಬಾ ದೊಡ್ಡ ಸಬ್ಜೆಕ್ಟ್ ಬರ್ತಾ ಇದೆ. ತುಂಬಾ ಲಿಂಗ ದೇಹದ ಲಿಂಗ ದೇಹದ ಲಿಂಗದ ತಲೆ ಮೇಲೆ ಅಂತ ಎಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಇವತ್ತಾಗಲ್ಲ, ಇನ್ನೊಂದ್ಸಲ ಸೇರಿದಾಗ ನೋಡೋಣ. ಶ್ರೀಕೃಷ್ಣ ಅರ್ಪಣೆ. ಗುರಾಣಿ ಡಾಲು ಅಂತ ರೌಂಡ್ ಇರುತ್ತಲ್ಲ, ಅಂದ್ರೆ ಖಡ್ಗದಿಂದ ಹೊಡೆದ್ರೆ ಪ್ರೊಟೆಕ್ಟರ್
ಶೀಲ್ಡ್
ಶೀಲ್ಡ್ ಅಂತ ಹೇಳ್ತೀವಿ.